ॐ नमः सिद्धेभ्यः ॐ नमः सिद्धेभ्यः नमो अरिहन्ताणम् नमो सिद्धाणम् नमो आयिर्याणम् नमो वज्रायाणम् नमो लोये सौवसाहूणम् एषो पञ्च नमो यारो सौव पावपणाशनो मङ्गलाणं च सव्येषिम् पढमं हवै मङ्गलम् पंच परमेष्टि भगवान की अहिंसा परमो धर्म की आचार्य गुरुवर विद्या सागर मुनि महाराज की ಜೈನ ಧರ್ಮದಲ್ಲಿ ಆಚರಣೆಗೆ ಸಂಬಂಧಪಡುವಂತಹ ಧರ್ಮ ಎರಡು ಪ್ರಕಾರದ್ದು, ಶ್ರಾವಕ ಧರ್ಮ ಮತ್ತು ಮುನಿ ಧರ್ಮ. ಪ್ರಾರಂಭದಲ್ಲಿ ಜೈನ ಕುಲದಲ್ಲಿ ಜನ್ಮ ತಾಳಿರತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಪ್ರಾಥಮಿಕ ಧರ್ಮ, ಪ್ರಾಥಮಿಕ ಅಂದರೆ ಎಂಟು ಮೂಲಗುಣ ಮತ್ತು ಮಿಥ್ಯಾತ್ವರಹಿತ ಸಮ್ಯಕ್ತ್ವದ ಆಚರಣೆಯನ್ನು ಮಾಡುವುದು, ಇದು ಪ್ರಾಥಮಿಕ ಪ್ರಥಮ ಹಂತದ ಧರ್ಮ. ಈ ಧರ್ಮಕ್ಕೆ ಪಾಕ್ಷಿಕ ಧರ್ಮ, ಶ್ರಾವಕ ಧರ್ಮ, ಪಾಕ್ಷಿಕ ಶ್ರಾವಕರ ಧರ್ಮ, ನಾಲ್ಕನೇ ಗುಣಸ್ಥಾನದವರ ಧರ್ಮ, ನಾಲ್ಕನೇ ಗುಣಸ್ಥಾನದವರ ಧರ್ಮ ಅಂತ ಹೇಳಿದರು. ಮತ್ತೊಂದು ಹೆಜ್ಜೆಯನ್ನು ಮುಂದೆ ಒರಿದಾಗ, ಮುಂದೆ ಇಟ್ಟಾಗ ನೈಷ್ಠಿಕ ಶ್ರಾವಕರ ಧರ್ಮ ಬರ್ತದೆ. ಅದರಲ್ಲಿ ಹನ್ನೊಂದು ಪ್ರತಿಮೆಗಳಲ್ಲಿಯ ಶಕ್ತ್ಯಾನುಸಾರವಾಗಿ ಅವುಗಳಲ್ಲಿಯ ಎಷ್ಟು ಪ್ರತಿಮೆಗಳನ್ನು ನಾವು ಧಾರಣೆ ಮಾಡಲಿಕ್ಕೆ ಸಾಧ್ಯ ಅಷ್ಟನ್ನು ಧಾರಣೆ ಮಾಡ್ತೇವೆ. ಹನ್ನೊಂದರಲ್ಲಿಯ ಒಂದು ಎರಡು ಕೆಲವೊಂದು ಪ್ರತಿಮೆಗಳನ್ನು ಧಾರಣೆ ಮಾಡಿ ನೈಷ್ಠಿಕ ಶ್ರಾವಕರಾಗ್ತೇವೆ. ಹನ್ನೊಂದು ಪ್ರತಿಮೆಗಳನ್ನು ಧಾರಣೆ ಮಾಡಿದರೂ ನೈಷ್ಠಿಕ, ಒಂದು ಪ್ರತಿಮೆಯನ್ನು ಧಾರಣೆ ಮಾಡಿದರೂ ಕೂಡ ನೈಷ್ಠಿಕ. ಒಟ್ಟಿನಲ್ಲಿ ಪ್ರತಿಮೆಗಳನ್ನು ಧರಿಸುವಂತಹ ಮನುಷ್ಯನಿಗೆ ಸಮ್ಯಕ್ ದರ್ಶನ ಅಗತ್ಯ. ಎರಡನೇ ಪ್ರತಿಮೆಯಿಂದ ಹನ್ನೊಂದನೇ ಪ್ರತಿಮೆಯವರೆಗೆ ಯಾವುದೇ ಪ್ರತಿಮೆಯನ್ನು ಧರಿಸಿದರೂ ಕೂಡ ಮೂಲದಲ್ಲಿ ಮೊಟ್ಟ ಮೊದಲು ಯಾವುದನ್ನು ಧರಿಸಬೇಕು? ದರ್ಶನ್ ಪ್ರತಿಮೆಯನ್ನು. ಏಕೆಂದರೆ ಉಳಿದ ಪ್ರತಿಮೆಗಳು ಚಾರಿತ್ರಕ್ಕೆ ಸಂಬಂಧಪಡುವಂತಹ ಪ್ರತಿಮೆಗಳಾಗಿದ್ದರೆ ಮೊದಲನೇ ಪ್ರತಿಮೆ ಸಮ್ಯಕ್ತ್ವಕ್ಕೆ ಸಂಬಂಧಪಡುವಂತಹ ಪ್ರತಿಮೆ ಇದೆ. ಅದಕ್ಕಾಗಿ ಚಾರಿತ್ರವನ್ನು ನಾವು ಸಮ್ಯಕ್ತ್ವರಹಿತ ಧಾರಣ ಮಾಡಿದರೆ ಅದು ಕರ್ಮಗಳ ಸಂವರ ಮತ್ತು ನಿರ್ಜರಿಗೆ ಕಾರಣವಾಗಲು ಸಾಧ್ಯವಿಲ್ಲ. ಸಮ್ಯಕ್ತ್ವ ಬೇಕಿಬೇಕು. ಸಮ್ಯಕ್ ದರ್ಶನ ಧಾರಣ ಮಾಡುವುದರ ಜೊತೆಗೆ ಚಾರಿತ್ರವನ್ನು ಧಾರಣೆ ಮಾಡಬೇಕು. ಆದ್ದರಿಂದ ಪ್ರಥಮ ಪ್ರತಿಮೆಯ ಉಲ್ಲೇಖ ಮೂಲದಲ್ಲಿ ಆಗಿದೆ. ಪ್ರಾಥಮಿಕವಾಗಿ ಅದಕ್ಕೆ ಸ್ಥಾನ ಸಿಕ್ಕಿದೆ. ಇಲ್ಲಾಯಿತು ಅಂತಂದ್ರೆ ಸಮ್ಯಕ್ತ್ವಕ್ಕೇನು ಒಂದು ಬೆಲೆ ಇರ್ತಿರಲಿಲ್ಲ ಅಂತಂದ್ರೆ ಉಲ್ಟಾ ಹೇಳಬಹುದಾಗಿತ್ತು. 12 ವ್ರತಗಳನ್ನು ಪಾಲನೆ ಮಾಡುವವರು ಸಮ್ಯಕ್ ದರ್ಶನವನ್ನು ನಂತರ ಧಾರಣ ಮಾಡಬೇಕು, ಆ ಥರ ಹೇಳಬಹುದಾಗಿತ್ತಲ್ಲ. ಮೊದಲು ಸಮ್ಯಕ್ ದರ್ಶನ್ ಬೇಕು ಅಥವಾ ಚಾರಿತ್ರ ಬೇಕು? ಸಮ್ಯಕ್ ದರ್ಶನ್ ಮೊದಲು ಬೇಕು. ಅದಕ್ಕಾಗಿ ದರ್ಶನ್ ಪ್ರತಿಮೆ ಮೊದಲಿದೆ, ವ್ರತ ಪ್ರತಿಮೆ ಎರಡನೇದಿದೆ. ವ್ರತ ಪ್ರತಿಮೆಯಲ್ಲಿ 5 ಅನುವ್ರತಗಳು, 3 ಗುಣವ್ರತಗಳು ಮತ್ತು 4 ಶಿಕ್ಷಾವ್ರತಗಳು ಶ್ರಾವಕರಿಗೆ ಪಾಲನೆ ಮಾಡಲಿಕ್ಕೆ ಶ್ರಾವಕ ಧರ್ಮದ ಚಾರಿತ್ರ ಧರ್ಮ ಇದೆ. ಎರಡನೇ ಪ್ರತಿಮೆ ಅಂದರೆ ಚಾರಿತ್ರ ಧರ್ಮ, ಒಂದನೇ ಪ್ರತಿಮೆ ಅಂದರೆ ಸಮ್ಯಕ್ತ್ವ ಧರ್ಮ. ಇನ್ನು ಒಂದನೇ ಪ್ರತಿಮೆ ಅಂದರೆ ಸಮ್ಯಕ್ತ್ವ ಧರ್ಮ, ಎರಡನೇ ಪ್ರತಿಮೆ ಅಂದರೆ ಚಾರಿತ್ರ ಧರ್ಮ. ಇಂಥ ಒಂದು ಜ್ಞಾನ ಆದರೂ ಬೇಕೇ ಬೇಕಲ್ಲ. ಸಮ್ಯಕ್ತ್ವ ಇಲ್ಲದೆ ಚಾರಿತ್ರ ವ್ಯರ್ಥ ಇದೆ ಅನ್ನುವಂಥ ಜ್ಞಾನ ಆದರೂ ಮನುಷ್ಯನಿಗೆ ಬೇಕೇ ಬೇಕು. ಇಂಥ ಜ್ಞಾನವೇ ಸಮ್ಯಕ್ ಜ್ಞಾನ. ಸಮ್ಯಕ್ತ್ವ ಪೂರ್ವಕ ಚಾರಿತ್ರ ಇರಬೇಕು ಅನ್ನುವಂತಹ ಜ್ಞಾನವೇ ಸಮ್ಯಕ್ ಜ್ಞಾನ. ಆಯಿತು, 3 ಬಂತು. ಸಮ್ಯಕ್ತ್ವ ಬಂತು, ತಿಳುವಳಿಕೆ ಇರುವ ಕಾರಣ ಸಮ್ಯಕ್ ಜ್ಞಾನ ಆಯಿತು, ಮತ್ತು ನೈಷ್ಠಿಕ ಶ್ರಾವಕರಾಗಿ ಬಾಳುವಂತಹ ಎರಡನೇ ಪ್ರತಿಮೆಯ ಆಚರಣೆ ಜೀವನಕ್ಕೆ ಬಂತು. ಆದ್ದರಿಂದ ಚಾರಿತ್ರ ಬಂತು, ದೇಶ ಚಾರಿತ್ರ. ಇದರಲ್ಲಿ ಪಂಚ ಪಾಪಗಳನ್ನು ಏಕದೇಶವಾಗಿ ಬಿಟ್ಟು ತ್ಯಾಗ ಮಾಡಿ ನಿಧಾನವಾಗಿ ಒಂದೊಂದು ಪ್ರತಿಮೆಗಳ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಆಚರಣೆಯ ಹೆಜ್ಜೆಗಳನ್ನು ಒಂದೊಂದು ಪ್ರತಿಮೆಗಳ ಸಾಧನೆಯನ್ನು ಮಾಡ್ತಾ ಮಾಡ್ತಾ 11 ಪ್ರತಿಮೆಗಳನ್ನು ಶ್ರಾವಕ ಧರ್ಮದಲ್ಲಿ ಶ್ರಾವಕರು ಧಾರಣೆ ಮಾಡಬಹುದು. 11ನೇ ಪ್ರತಿಮೆಯ ನಂತರ ಏನಿದೆ? 11 ಪ್ರತಿಮೆಯ ನಂತರ ಏನು ಧಾರಣೆ ಮಾಡಬೇಕು? ನಂತರದ ಚಾರಿತ್ರ ಯಾವುದು? ಸಕಲ ಸಂಯಮ, ಮುನಿಧರ್ಮ ಇದೆ. ಶ್ರಾವಕ ಧರ್ಮ 11 ಪ್ರತಿಮೆಗಳವರೆಗೆ ಶ್ರಾವಕ ಧರ್ಮ, ನಂತರ ಮುನಿಧರ್ಮ, ಸಕಲ ಸಂಯಮ, ಪಂಚಮಹಾವ್ರತಗಳು, ಪಂಚ ಸಮಿತಿಗಳು ಮತ್ತು 3 ಗುಪ್ತಿಗಳು, ಇವು 13 ಮುನಿಗಳ ಧರ್ಮ, ಮುನಿಧರ್ಮ. ಎರಡು ಪ್ರತಿಮೆಗಳ ವರ್ಣನೆ ಪೂರ್ಣ ಆಗಿತ್ತು. 3ನೇ ಪ್ರತಿಮೆಯ ಸ್ವರೂಪವನ್ನು ಇವತ್ತು ತಿಳಿದುಕೊಳ್ಳೋಣ. ಸಾಮಯಿಕ ಪ್ರತಿಮೆ ಎಂದರೇನು? ಸಾಮಯಿಕ ಪ್ರತಿಮೆ ಎಂದರೇನು? 3 ಸಂಧಿಗಳಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ, ಸಂಧಿಕಾಲಗಳಲ್ಲಿ. ಸಂಧಿಕಾಲ ಯಾವುದು? ಸೂರ್ಯೋದಯದ ಕಾಲ, ಮಧ್ಯಾಹ್ನದ ಕಾಲ, ಮಧ್ಯದ ಕಾಲ ಮತ್ತು ಸೂರ್ಯಾಸ್ತದ ಕಾಲ, ಇದು ಸಂಧಿಕಾಲ. ಇಂಥ ಕಾಲಗಳು 3 ಇವೆ, 4 ಇವೆ ಸಂಧಿಕಾಲಗಳು, ಆದರೂ ಕೂಡ 3 ಸಂಧಿಕಾಲಗಳಲ್ಲಿ ನಾವು ಈ ಪ್ರತಿಮೆಯನ್ನು ಪಾಲಿಸಬೇಕು. 4ನೇದು ಯಾವುದು? ಮಧ್ಯರಾತ್ರಿ ಕಾಲವೂ ಕೂಡ ಸಂಧಿಕಾಲ. 3 ಸಂಧಿಕಾಲಗಳಲ್ಲಿ ನಿಯಮದಿಂದ ಸಾಮಯಿಕ ಮಾಡುವುದು ಸಾಮಯಿಕ ಪ್ರತಿಮೆಯಾಗಿದೆ. ಎಲ್ಲದರೊಳಗೆ ಸಾಮ ಸಾಮ ಮಾಡಿದ್ದಾರೆ, ಸಾಮ ಮಾಡಬೇಕು. ಸಾಮಯಿಕ ಪ್ರತಿಮೆಯಾಗಿದೆ. ಶತ್ರು ಮಿತ್ರ ಲಾಭ ಅಲಾಭ ನಷ್ಟ ಜೀವನ ಮರಣ ಇವುಗಳಲ್ಲಿ ಸಮತೆಯನ್ನಿಡುವುದು ಸಾಮಯಿಕವೆನಿಸುತ್ತದೆ. ಸಾಮಯಿಕದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಸಾಮಯಿಕ ಅಂದರೆ ಏನು ಮಾಡುದು? ಏನು ಮಾಡೋದಿಲ್ಲ, ಇದು ಸಾಮಯಿಕ. ಏನಾದರೂ ಒಂದು ಮಾಡೋದು ಅದು ಸಾಮಯಿಕ ಅಲ್ಲ. ಏನು ಮಾಡದೇ ಇರುವುದು ಸಾಮಯಿಕ. ಏನು ಮಾಡ್ತಾ ಇರ್ತೀವಲ್ಲ ಅದನ್ನೆಲ್ಲ ಬಿಟ್ಟು ಬಿಟ್ಟು ಕೂತ್ಕೊಳ್ಳೋದೇ ಸಾಮಯಿಕ. ಯಾವುದು ಮಾಡುವಂತ ವಿಕಲ್ಪ ಬರಬಾರದು. ಎಷ್ಟು ಕಾಲ? ಒಂದು ಮುಹೂರ್ತ 48 ನಿಮಿಷ ಸಾಕು. ಕನಿಷ್ಠ ಪಕ್ಷ ಒಂದು 48 ನಿಮಿಷ ಕೂತ್ಕೊಂಡು ಏನು ಮಾಡ್ತಿರ್ತೀವಲ್ಲ ಅದನ್ನೆಲ್ಲ ಬಿಟ್ಟುಬಿಡೋದು. ಸಾಮಯಿಕವನ್ನೇ ಹೇಗೆ ಮಾಡುವುದು ಅಂತ ಕೇಳ್ತೀವಿ. ಅದನ್ನು ಹೇಗೆ ಮಾಡಬೇಕು ಅಂತ ಮಾಡುವುದನ್ನು ಕೇಳ್ತಾ ಇದ್ದೀರ. ಏನನ್ನು ಮಾಡಬಾರ್ದನ್ನುವುದೇ ಸಾಮಯಿಕ. ಏನು ಮಾಡಬಾರದು? ಸಂಸಾರದ ಯಾವುದೂ ಕೆಲಸ ಮಾಡಬಾರದು. ಏನು ಮಾಡಬೇಕು? ಕೂತ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು? ಕೂತ್ಕೊಂಡು ಏನು ಮಾಡಬಾರ್ದು. ಕೂತ್ಕೊಂಡ್ರೂ ಏನೂ ಮಾಡಬಾರ್ದು. ಶರೀರ ಅಲ್ಲಾಡಿಸಬಾರ್ದು, ಮಾತನಾಡಬಾರ್ದು, ಪ್ರಶಸ್ತವಾಗಿ ಕೂತ್ಕೊಂಡು ಬಿಡುವುದು. ಮನಸ್ಸನ್ನು ಸ್ಥಿರ ಇಟ್ಕೊಳ್ಬೇಕು ಮತ್ತು ಯಾವುದನ್ನು ವಿಕಲ್ಪ ಮನಸ್ಸಿನೊಳಗೆ ತಗೊಂಡು ಅದನ್ನು ಮಾಡೋದಿದೆ ಇದನ್ನು ಮಾಡೋದಿದೆ ಅಲ್ಲಿ ನಾ ಇದು ಇದು ಹೊರಗಿನ ಚಿಂತೆಯನ್ನು ಬಿಟ್ಟುಬಿಡೋದು. ಮಾನಸಿಕ ವಿಚಾರಗಳಲ್ಲಿ ನನಗೆ ಅದು ಮಾಡಬೇಕು ಇದು ಮಾಡಬೇಕು ಇದು ಮಾಡೋದಿದೆ ಟೈಮ್ ಆಯಿತು ಇಂಥ ವಿಚಾರಗಳು ಬರಬಾರದು. ಎಷ್ಟು ಸಮಯದವರೆಗೆ ಸಾಮಯಿಕ ಆಗ್ತದೆ ಆಗಲಿ, ಸಾಮಯಿಕ ಅಂದರೆ ಸಮತಾಭಾವ. ಎಷ್ಟು ಸಮಯ ಆಗ್ತದೆ ಆಗಲಿ ಅದು ಕೆಟ್ಟೇನಿದೆ? ಹೆಚ್ಚಾಯಿತು, 48 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಸಾಮಯಿಕ ಮಾಡಿದ್ರಿ, ಸಾಮಯಿಕ ಆಯಿತು ಅಂತಂದ್ರೆ ಏನು ಕೆಟ್ಟದ್ದಿದೆ? ಒಳ್ಳೇದಾಯ್ತಲ್ಲ. ಆದರೂ ಕನಿಷ್ಠ ಪಕ್ಷ 48 ನಿಮಿಷ ಆದರೂ ಸಾಮಯಿಕ ಮಾಡಬೇಕು. ಅದರೊಳಗೆ ಏನು ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ಏನೂ ಮಾಡದೆ ಶಾಂತವಾಗಿ ಕೂತ್ಕೊಳ್ಳೋದು. ಏನೂ ಮಾಡಬಾರ್ದ ಅದರೊಳಗೆ? ಮತ್ತೆ ನಿದ್ದೆ ಮಾಡಕ್ಕೆ ಶುರು ಮಾಡಿದ್ರೆ ಮಾಡಬಾರ್ದಿದೆ, ಅದೊಂದು ಮಾಡುವಂಥದ್ದು ಕಾರ್ಯ ಅಲ್ಲ. ಕೂತ್ಕೊಂಡ ನಂತರ, ಕೂತ್ಕೊಂಡ ನಂತರ ಏನು ಮಾಡಬಾರ್ದಂತ ನಿದ್ದೆ ಅಂದಮೇಲೆ ನಿದ್ದೆ ಮಾಡೋರ? ಅದನ್ನು ಮಾಡಬಾರ್ದು. ಮಾಡುವಂಥದ್ದನ್ನೆಲ್ಲ ಯಾವುದೂ ಮಾಡಬಾರ್ದು. ಸುಮ್ಮನೆ ಕೂತ್ಕೊಳ್ಳೋದು, ಅಲ್ಲಿ ಮನಸ್ಸಿನೊಳಗೆ ಎಂಥ ವಿಕಲ್ಪ ಬರ್ತದೆ ಬರಲಿ, ಅದರ ವಿಕಲ್ಪ ಮಾಡಿಕೊಂಡು ಅದಕ್ಕೆ ತಯಾರಿ ಮಾಡ್ಕೋಬಾರ್ದು. ಬೆಳಿಗ್ಗೆ ಸಾಮಯಿ ಕೂತ್ಕೊಂಡಿದ್ದೀರಿ, ಕೂತ್ಕೊಂಡ ನಂತರ ಒಂದು 15 ನಿಮಿಷ ಕಳೀತು, ಟೈಮ್ ಎಷ್ಟಾಗಿದೆ ನೋಡೋಣ, ವಿಚಾರ ಬಂತು ನೋಡವ್ರ, ನೋಡುವ ಕಾರ್ಯವನ್ನು ಮಾಡಬಾರ್ದು. ನೋಡು ವಿಕಲ್ಪ ಬಂತಲ್ಲ, ಮನಸ್ಸೆಲ್ಲಿ ಹೋಯ್ತು? ಹೊರಗೆ ಹೋಯಿತು. ಇದು ಸಾಮಯಿಕಲ್ಲ. ಅಂದರೆ ಸಮಯ ಪೂರ್ಣ ಆಯಿತೋ ಇಲ್ಲೋ ನೋಡುವಂಥದ್ದು ಕೂಡ ಸಾಮಯಿಕ ಅಲ್ಲ. ಅದನ್ನು ಮಾಡಬಾರದು. ಆಮೇಲೆ ಹಂಗೆ ಛತ್ತಾಗೂ ಕೂತ್ಕೊಂಡಿವ್ ಅಂತಂದ್ರೆ ನೋಡಬಾರದು. ನೋಡಬಾರ್ದಂದಿದ್ದಾರು ಮತ್ತೆ ಛತ್ತಾಕ ಹಂಗ ಹೋಯ್ತಂತಂದ್ರೆ ಸಾಮಯಿಕದಾಗ ಹೋಗಲಿಲ್ಲ. ಹಾನಿ ಏನಿದೆ? ಆತ್ಮ ಕಲ್ಯಾಣ ಸಾಮಯಿಕದಿಂದ ಇದೆ ಅಂದಮೇಲೆ ಹೆಚ್ಚು ಸಮಯ ಸಾಮಯಿಕದಲ್ಲಿ ಹೋಯಿತು ಅಂತಂದ್ರೆ ಏನು ಹಾನಿ ಏನಿದೆ? ಲಾಭ ಆಯ್ತಲ್ಲ. ಒಂದು ದಿವಸ ಬಹಳ ಜಾಸ್ತಿ ಮನಸ್ಸು ಇತ್ತು ಸಾಮಯಿಕದಲ್ಲಿ, ಏನು ನಷ್ಟ ಆಯ್ತು? ಒಳ್ಳೇದಾಯ್ತಲ್ಲ, ಫಾಯ್ದಾ ಆಯ್ತು. ಎಲ್ಲಿ ತನಕ ಶರೀರ ತಾನು ಏಕಾಗ್ರ ಚಿತ್ತನಾಗಿ ಏಕಾಗ್ರತೆ ಸ್ಥಿರತೆಯನ್ನು ಹೊಂದಿ ಶರೀರನ್ನು ಕೂರಿಸಲಿಕ್ಕೆ ಎಲ್ಲಿ ತನಕ ಸಾಧ್ಯ ಇದೆ ಅಲ್ಲಿ ತನಕ ಕೂತ್ಕೊಳ್ಳೋದು. ಸಮಯವನ್ನು ಕಟ್ಟಿ ಹಾಕಬಾರದು ಸಾಮಯಿಕಕ್ಕಾಗಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಆಗಲಿ, ಆದರೆ ಹೇಗಿರಬೇಕು? ಸಮಯ ಕಟ್ಟಿ ಹಾಕಬಾರದು. ಎಲ್ಲಿ ತನಕ ಶರೀರದಲ್ಲಿ ಸಮತ ಇದೆ, ಶಕ್ತಿ ಇದೆ, ಅಲ್ಲಿ ತನಕ ಸಾಮಯಿಕವನ್ನು ನಾನು ಮಾಡ್ತೀನಿ ಅನ್ನುವಂಥದ್ದಿದ್ದರೆ ಸಾಕು. ಶರೀರದಲ್ಲಿ ಸಾಮರ್ಥ್ಯ ಇದೆ ಅಂತಂದ್ರೆ ಹೆಚ್ಚು ಮಾಡ್ರಿ. ಸಾಮರ್ಥ್ಯ ಕಡಿಮೆ ಇದೆ ಅಂತಂದ್ರೆ ಎಷ್ಟು ಅದರೊಳಗೆ ಸಾಮರ್ಥ್ಯ ಇದೆ ಅಷ್ಟ ಮಾಡ್ರಿ. ಒಟ್ಟಿನಲ್ಲಿ ಮನ ವಚನ ಕಾಯ ಸ್ಥಿರವಾಗಿ ಉಳಿಯಬೇಕು. ಮನಸ್ಸು ವಿಕಲ್ಪಗಳಲ್ಲಿ ಹೋಗಬಾರದು, ಶರೀರ ಅಳಾಡಬಾರದು. ವಚನ ಮಾತನಾಡದೇ ಇರುವುದು, ಆಸನ, ಒಂದು ಆಸನದ ಮೇಲೆ ಎಷ್ಟು ಸಮಯ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಕೂತ್ಕೊಳ್ಳಿ, ಅಳಾಡಿಸಬಾರದು. ಯಾವ ಆಸನದ ಮೇಲೆ ಹೆಚ್ಚು ಸಮಯ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನು ಹಚ್ಚರಿ ಆಸನ. ಅದು ಕೂಡ ಆಸನ. ಆಸನ ಇಂಥದೇ ಅಂಥದೇ ಆಗಿರಬೇಕು ಅನ್ನುವಂಥ ಯಾವ ನಿಯಮನೂ ಇಲ್ಲ. ಯಾವ ಆಸನದ ಮೇಲೆ ನಮಗೆ ಹೆಚ್ಚಿಂದ ಹೆಚ್ಚು ಸಮಯ ಶರೀರ ಸ್ಥಿರವಾಗಿ ಉಳಿಯುತ್ತದೆ ಅದರ ಮೇಲೆ ಕೂತ್ಕೊಳ್ಳೋದು. ಮತ್ತು ಯಾವುದು ಕಷ್ಟ ಇದೆ, ಕಷ್ಟಿದ್ದಂತಹ ಆಸನವನ್ನು ಹಚ್ಚಿದ್ರೆ ಅಂತಂದ್ರೆ ಮನಸ್ಸು ಸ್ಥಿರ ಉಳಿಲ್ಲ ಮತ್ತು ಶರೀರನೂ ಕೂಡ ಹೆಚ್ಚು ಸಮಯ ಸ್ಥಿರ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಚಿಂತನೆ ಆಗೋಲ್ಲ, ಚಿಂತನದಲ್ಲಿ ಬಾಧೆ ಬರ್ತದೆ, ಶರೀರದ ಕಡೆಗೆ ಲಕ್ಷ್ಯ ಹೋಗ್ತದೆ. ಆಮೇಲೆ ಚೇಂಜ್ ಮಾಡುವಂಥದ್ದು ವಿಚಾರ ಬರ್ತದೆ. ಹೆಚ್ಚಿಂದ ಹೆಚ್ಚು ಸಮಯ ಚೇಂಜ್ ಮಾಡಬಾರದು ಜಲ್ದಿ ಅನ್ನುವಂಥ ಆಸನ ಇರಬೇಕು. ಯಾವ ಆಸನ ಇದೆ ನೋಡಿಕೊಂಡು ಅದನ್ನು ಹಚ್ಚಬಹುದು. ಆದರೆ ಯಾವ ಆಸನವನ್ನು ಹಚ್ತಿರಲ್ಲ ಆ ಆಸನವನ್ನು ಹಾಕಿ ಕೂತ್ಕೊಂಡ ನಂತರ ಶರೀರ ಅಳಾಡಬಾರ್ದು, ಏನೂ ಮಾಡಬಾರ್ದು. ನಿದ್ರೆಗಿದ್ರೆ ಇದು ಮುಖ್ಯ. ಆಮೇಲೆ ಸಹಜವಾಗಿರಬೇಕು, ಪ್ರಸನ್ನತೆಯಿಂದಿರಬೇಕು, ಯಾವುದೂ ಮನಸ್ಸಿನಲ್ಲಿ ಟೆನ್ಷನ್ ಇರಬಾರದು, ಯಾವುದೂ ಮುಂದಿನ ಕಾರ್ಯಗಳ ಆಕುಲತಾಭಾವ ಇರಬಾರದು, ಸಹಜವಾಗಿ ಕೂತ್ಕೊಳ್ಳೋದು. ಸಹಜವಾಗಿ ಕೂತ್ಕೊಳ್ಳೋದೇ ಸಾಮಯಿಕ, ಮತ್ತೇನು ಮಾಡುವಂತ ಅವಶ್ಯಕತೆ ಇಲ್ಲ. ಅದರಲ್ಲಿ ಜಪ ಹಾಕಬೇಕೇನು? ಜಪ ಹಾಕುವಂತ ವಿಕಲ್ಪನೂ ಬೇಡ. ಮೊದಲು ಸಹಜವಾಗಿ ಕೂತ್ಕೊಳ್ತಕ್ಕಂಥ ಕಲೆ ಬರಬೇಕು. ನಿದ್ರೆಯನ್ನು ಕಂಟ್ರೋಲ್ ಯಾವ ಥರ ಮಾಡೋದು? ಯಾವುದು ಕಷ್ಟ ಇದೆ ನೋಡ್ರಿ, ಕೂತ್ಕೊಳ್ಳೋದು ಕಷ್ಟ ಇದೆಯೋ ಅಥವಾ ಏನಾದರೂ ಮಾಡೋದು ಕಷ್ಟ ಇದೆ? ಮಾಡೋದು ಸರಳ ಇದೆ, ಕೂತ್ಕೊಳ್ಳೋದು ಕಷ್ಟ ಇದೆ. ಏನೂ ಮಾಡದೇ ಇರೋದ ಕಷ್ಟ ಇದೆ. ಜೀವ ಏನಾದರೂ ಮಾಡ್ತಿರ್ತದೆ, ಅದಕ್ಕೆ ಯಾವುದೋ ಒಂದು ಕೆಲಸ ಬೇಕ. ಯಾವ ಕೆಲಸ ಹಚ್ಚದಿದ್ರೂ ಕೂಡ ಅದು ನಿದ್ರೆಯನ್ನು ಸ್ವತಃ ಮಾಡ್ತಿರ್ತದೆ, ಆ ಕಾರ್ಯದಲ್ಲಿ ತೊಡಗ್ತದೆ ಅದು ಶರೀರ. ಅದಕ್ಕೆ ಬೇಕು, ಏನಾದರೂ ಒಂದು ಬೇಕು. ಏನೂ ಹಚ್ಚಲಿಲ್ಲ ಅಂತಂದ್ರೆ ಮಲ್ಕೊಂಡು ಬಿಡ್ತದೆ. ಮಲಗಿಕೊಳ್ಳುವುದು ಕೂಡ ಸಹಜತೆ ಅಲ್ಲ, ಅದು ಕೂಡ ಒಂದು ಕಾರ್ಯ. ಶರೀರಕ್ಕೆ ನಾವು ವಿಶ್ರಾಮ ಕೊಡ್ತಾ ಇದ್ದೀವಿ ಸಾಮಾಯಿಕ ಕಾಲದಲ್ಲಿ. ಸಾಮಾಯಿಕ ನಿದ್ರೆ ಮಾಡುವ ಕಾಲ ಅಲ್ಲ, ವಿಶ್ರಾಮ ಕೊಡುವಂತಹ ಕಾಲ ಅಲ್ಲ. ಮನವಚನ ಕಾಯಿಗಳನ್ನು ಸಹಜವಾಗಿ ಅಪ್ರಮತ್ತವಾಗಿ ಪ್ರಮಾದರಹಿತವಾಗಿ ಇರಿಸಿಕೊಳ್ಳುವಂತಹ ಒಂದು ಕಲೆ, ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರೊಳಗೆ ಯಾವ ಕಾರ್ಯವನ್ನು ನಾವು ಮಾಡ್ತಾ ಇಲ್ಲ, ಅಭ್ಯಾಸ ಮಾಡ್ತಾ ಇದ್ದೀವಿ. ಅಭ್ಯಾಸ ಆದರೂ ಮಾಡ್ತಾ ಇದ್ದೀವಲ್ಲ, ಒಟ್ಟಿನಲ್ಲಿ ಏನಾದರೂ ಮಾಡ್ತಾ ಇದ್ದೀವಿ. ಆದರೆ ಇದು ಮಾಡುವಂತಹ ಕಾರ್ಯ ಅಲ್ಲ. ಸಹಜತೆ ಸ್ವಾಭಾವಿಕವಾಗಿ ಇರಬೇಕು. ಸಹಜತೆ ಸ್ವಾಭಾವಿಕವಾಗಿರಬೇಕು. ಈ ಸ್ವಾಭಾವಿಕ ಸಹಜತೆ ಹೆಸರೇ ಸಾಮಾಯಿಕ. ಮನಸ್ಸಿನಲ್ಲಿ ವಿಕಲ್ಪಿಲ್ಲ, ಆದ್ದರಿಂದ ಶಾಂತಿದೆ. ಶರೀರ ಯಾವುದು ಅಸ್ಥಿರ ಕಾರ್ಯಗಳಿಗೆ ಒಳಗಾಗಿಲ್ಲ, ಅಸ್ಥಿರವಾಗಿಲ್ಲ ಅನ್ನುವುದೇ ಸಾಮಾಯಿಕ. ಬಾಯಿಯಿಂದ ನಾವು ಮಾತನಾಡ್ತಾ ಇಲ್ಲ, ಮೌನಿದ್ದೇವೆ. ಇದು ವಚನ ಯೋಗ, ವಚನಗುಪ್ತಿ. ಇನ್ನು ಮನಸ್ಸಿನಲ್ಲಿ ಬರುವಂತಹ ವಿಚಾರಗಳನ್ನು ಕೇವಲ ಜ್ಞಾತಾದೃಷ್ಟಾಭಾವದಿಂದ ನೋಡ್ತಾ ಹೋಗಬೇಕು, ತಿಳಿತಾ ಹೋಗಬೇಕು. ಯಾವ ವಿಚಾರ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅದರೊಳಗೆ ನಾನು ಹೇಗಿರಬೇಕು. ಏನು ಬಂದರೂ ಬರಲಿ, ಇದನ್ನು ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡಬೇಕು. ಮನುಷ್ಯನೊಳಗೆ ಏನು ಬರ್ತದೆ ಅದೆಲ್ಲ ಬರಲಿ. ಇದ್ಯಾಕೆ ಬರ್ತದೆ, ಅದ್ಯಾಕೆ ಬರ್ತದೆ, ಬರಬಾರ್ದಾಗಿತ್ತು, ಇಂಥ ಟೆನ್ಷನ್ನು ಬೇಡ. ಏನು ಬಂದರೂ ಕೂಡ ನಾವು ಹೇಗೆ ಕೂತ್ಕೊಂಡಿರಬೇಕು ಅದನ್ನು ನೋಡುವಂತಹ ಕಾರ್ಯವನ್ನು ಮಾಡಬೇಕು, ಮತ್ತು ತಿಳಿಯುವಂತಹ ಕಾರ್ಯವನ್ನು ಮಾಡಬೇಕು. ನೋಡಿದ ನಂತರ, ತಿಳಿದ ನಂತರ ರಾಗ ದ್ವೇಷ ವಿಕಲ್ಪಗಳನ್ನು ಹುಟ್ಟಿಸಿಕೊಳ್ಳಬಾರದು. ಯಾವ ವಿಚಾರ ಬಂತು ಅದರೊಳಗೆ ರಾಗದ್ವೇಷ ಹುಟ್ಟಬಾರದು, ಇಷ್ಟೇ ಜಾಗೃತಿಯನ್ನು ವಹಿಸಬೇಕು. ಅಭ್ಯಾಸ ಮಾಡಿದರೆ ಬರ್ತದೆ ಅದು ಕೂಡ. ಶಾಂತ ಚಿತ್ತದಿಂದ ಕೂತ್ಕೋಬೇಕು, ರಾಗದ್ವೇಷವನ್ನು ಹುಟ್ಟಿಸಿಕೊಳ್ಳಬಾರದು. ಎಂಥ ವಿಚಾರ ಬಂದರೂ ರಾಗದ್ವೇಷ ಆಗಬಾರದು. ಇದು ಸಮತಾಭಾವ. ಆಸನ ಹಚ್ಚಿ ಕೂತ್ಕೊಂಡ್ರಿ, ಒಂದು 5 ನಿಮಿಷ ಏನೂ ಬರಲಿಲ್ಲ, ಶಾಂತ ಚಿತ್ತದಿಂದ ಕೂತ್ಕೊಂಡಿದ್ರಿ. ಶಾಂತ ಚಿತ್ತವಾಗಿ ಕೂತ್ಕೊಂಡಿದ್ದೇನೆ ಅನ್ನುವಂಥ ಅನುಭೂತಿ ಆಗ್ತಾ ಇದೆ. ಎಲ್ಲ ಸರಿ ನಡೆದಿದೆ ಅನ್ನುವಂಥದ್ದು ಕೂಡ ವಿಚಾರದಲ್ಲಿ ಬರ್ತಾ ಇದೆ. ಬರ್ತಾ ಬರ್ತಾ ಮನಸ್ಸು ಮತ್ತೆ ಯಾವುದೋ ಒಂದು ಮನಸ್ಸಿನಲ್ಲಿ ಯಾವುದೇ ಒಂದು ವಿಕಲ್ಪ ಮೂಡಿ ಬಂತು, ಯಾವುದೋ ಒಂದು ವಿಚಾರ ಬಂತು. ವಿಕಲ್ಪ ಬರಲಿ, ವಿಚಾರ ಬರಲಿ, ಆದರೆ ಏನಾಗಲಿಕ್ಕೆ ಬಿಡಬಾರ್ದು? ರಾಗ ದ್ವೇಷ, ರಾಗದ್ವೇಷ ಆಗಲಿಕ್ಕೆ ಬಿಡಬಾರ್ದು. ಕೂತ್ಕೊಳ್ಳಿ, ವಿಕಲ್ಪ ಬರ್ತಾ ಇವೆಯಲ್ಲ ಬರಲಿ, ಅವುಗಳನ್ನು ಏನು ವಿಚಾರ ಮಾಡಬೇಕು? ಇವು ರಾಗದ್ವೇಷಗಳಿಗೆ ಕಾರಣವಾಗಬಾರದು. ಬಂದಿವೆ ಬರಲಿ, ರಾಗದ್ವೇಷಗಳಿಗೆ ಕಾರಣವಾಗಬಾರದು. ಇಷ್ಟು ಜಾಗೃತಿಯನ್ನು ಇಟ್ಟುಕೊಂಡು ಗಪ್ ಕೂತ್ಕೊಳ್ಳಿ. ಏನು ಬರ್ತಾವೆ ಬರಲಿ, ಗಪ್ ಕೂತ್ಕೊಳ್ಳಿ. ರಾಗದ್ವೇಷ ಏನೋ ಬರೋ ಅದನ್ನ ರಾಗದ್ವೇಷ ಹುಟ್ಟದೇ ಇರುವುದೇ ಸಾಮಯಿಕ. ವಿಕಲ್ಪ ಬರಲಿ, ರಾಗದ್ವೇಷ ಆಗಬಾರದು, ಇದೇ ಸಾಮಯಿಕ. ಮನಸ್ಸಿನಿಂದ ವಿಚಾರ ಬರುವುದು ಇದು ಸ್ವಾಭಾವಿಕ, ಅವುಗಳನ್ನು ತಡೆಗಟ್ಟಲಿಕ್ಕೆ ಆಗೋಲ್ಲ. ನಾವು ನಮ್ಮ ಜ್ಞಾನ ಪ್ರವೃತ್ತಿಯನ್ನು ತಿಳಿಯುವ ಪ್ರವೃತ್ತಿ ಮತ್ತು ನೋಡುವ ಪ್ರವೃತ್ತಿ, ಇದನ್ನು ನಿಲ್ಲಿಸಲಿಕ್ಕೆ ಆಗ್ತದೇನು? ಕಣ್ಮುಚ್ಚಿ ಕೂತ್ಕೊಂಡ್ರೂ ಏನರು ಕಾಣ್ತದೆ, ಅಲ್ಲಿ ತೆರೆದ್ರೂ ಏನಾದರೂ ಕಾಣ್ತದೆ. ನೋಡುವಂಥದ್ದನ್ನು ಹೇಗೆ ನಿಲ್ಲಿಸವರು? ಕಣ್ಮುಚ್ಕೊಂಡ್ರೆ ಕತ್ಲಿ ಕಾಣ್ತೈತಿ, ಕಾಣಕದಿ ಚೆಲ್ಲು ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ವಸ್ತು ಅದನ್ನು ನೋಡಬಾರ್ದಂತಂದ್ರೆ, ಕಣ್ ತೆರೆದ್ರೆ ಪ್ರಕಾಶ ಕಾಣ್ತೈತಿ, ಕಣ್ ಮುಚ್ಚಿದ್ರಂದ್ರೆ ಕತ್ತಲಿ ಕಾಣ್ತೈತಿ. ಹೌದು, ನಿಮ್ಮ ಜ್ಞಾನ ನಿಮ್ಮ ದರ್ಶನ ಗುಣ ನೋಡುವುದಕ್ಕಾಗಿದೆ, ತಿಳಿಯುವುದಕ್ಕಾಗಿದೆ. ಆದರೆ ರಾಗದ್ವೇಷ ಮಾಡುವುದಕ್ಕಾಗಿದೆ ಏನು? ಅಷ್ಟ ಕೆಲಸ ಮಾಡೋದು. ನೋಡುವುದಕ್ಕಾಗಿದೆ ನೋಡಲಿ, ತಿಳಿಯುವುದಕ್ಕಾಗಿದೆ ತಿಳಿಯಲಿ. ಯಾವ ವಸ್ತು ಯಾವ ಪದಾರ್ಥ ನೆನಪಿ ಬಂದರೂ ಬರಲಿ, ಅದು ನಮಗೆ ಪದಾರ್ಥದ ರೂಪದಲ್ಲಿ ಬರಲಿ, ಆದರೆ ನಾನು ಆ ಪದಾರ್ಥವನ್ನು ಆಶ್ರಯಿಸಿ ರಾಗದ್ವೇಷವನ್ನು ಮಾಡಿಕೊಳ್ಳುವುದಿಲ್ಲ ಅನ್ನುವಂತ ಸಂಕಲ್ಪ ಇರಲಿ. ಟೈಮ್ ಬಹಳ ಆಯಿತು, ಎಷ್ಟಾಗಿದೆ ಏನೋ, ಸಾಮಾಯಿಕ ಮುಗಿಸಬೇಕು, ಇಂಥ ವಿಕಲ್ಪ ಬೇಡ. ರಾಗಾಯ್ತು, ಆಮೇಲೆ ಎಷ್ಟಾಗಿದೆ ಏನು ಅಂದ್ರೆ ಗಡಿ ಯಾರ ಕಡೆ ಲಕ್ಷ ಹೋಗೋದು. ರಾಗಾಯ್ತು ಯಾಕೆ? ಅನ್ಯ ಕಾರ್ಯಗಳ ಬಗ್ಗೆ ರಾಗ ಬಿದ್ದಾಗ ಲಕ್ಷ ಹೋಯಿತು. ಅನ್ಯ ಕಾರ್ಯಗಳ ಕಡೆಗೆ ಲಕ್ಷ ಇರದೆ ಹೋಗಿದ್ದರೆ ಗಡಿಯಾರ ಬೇಕಾಗ್ತಿರಲಿಲ್ಲ. ಸಾಮಯಿಕ ಮಾಡಲಿಕ್ಕೆ ಗಡಿಯಾರ ಬೇಕು ಅಂತಲ್ಲ, ಗಡಿಯಾರ ಬೇಕಾಗಿಲ್ಲ, ಗಡಿಯಾರ ಇದ್ರೆ ವಿಕಲ್ಪಕ್ಕೆ ಕಾರಣ ಆಗುತ್ತೆ. ಎಷ್ಟು ಸಮಯ ಮಾಡೋದಿದೆ? 48 ನಿಮಿಷ ಅನ್ನುವಂಥ ಟೆನ್ಷನ್ನು ಬೇಡ, ಅಥವಾ ಗಂಟೆಗಟ್ಟಲೆ ಅನ್ನುವಂಥ ಆಸೆನೂ ಬೇಡ. ಹೇಗಿರಬೇಕು ಮನಸ್ಸನ್ನು, ಹೇಗೆ ಇಟ್ಟುಕೊಳ್ಳಬೇಕು? ಕೇವಲ ಜ್ಞಾನ ತಿಳಿಯಬೇಕು, ದರ್ಶನ ನೋಡಬೇಕು, ತಿಳಿಯಬೇಕು ನೋಡಬೇಕು, ತಿಳಿಯಬೇಕು ನೋಡಬೇಕು. ಯಾವುದು ರಾಗದ್ವೇಷ ಮಾಡಿಕೊಳ್ಬಾರ್ದು, ಮುಗೀತಲ್ಲ, ಇದೇ ಸಾಮಾಯಿಕ. ಇಲ್ಲೇನು ಬಹಳ ದೊಡ್ಡ ಕೆಲಸ ಇದೆ ಏನು? ಏನ್ ದೊಡ್ಡ ಕೆಲಸ ಅಲ್ಲ ಇವರು. ನಾವು ಕೂತ್ಕೊಳ್ಳಿಕ್ಕೆ ಕಲ್ತಿಲ್ಲ, ಹಲ್ಚಲಿ ಆಗಿ ಹೋಗ್ತಿದ್ದೆ. ಯಾಕೆ ಹಲ್ಚಲಿ ಆಗ್ತಾ ಇದೆ ಅಂದ್ರೆ, ನಾವು ಇನ್ನಾ ತನಕ ಅದನ್ನು ಮಾಡಿರಲಿಲ್ಲ. ಒಂದು ಸಲ ನಮ್ಗೆ ಏನಾದರೂ ಮಾಡುವ ಸಂಸ್ಕಾರಗಳಿವೆ ಅನಾದಿ ಕಾಲದಿಂದ, ಅದು ಮಾಡಬೇಕು ಇದು ಮಾಡಬೇಕು, ಟೈಮ್ ಆಯ್ತೇನು, ಯಾರು ಬಂದ್ರೇನು, ಇಂತಹ ವಿಚಾರಗಳು ಇಂತಹ ಸಂಸ್ಕಾರಗಳು ನಮ್ಮ ಆತ್ಮನ ಮೇಲೆ ಜಾಸ್ತಿ ಇರುವುದರಿಂದ ಸ್ವಾಭಾವಿಕವಾಗಿ ಯಾವ ಇವೆ ಅವೇ ನೆನಪಿಗೆ ಬರುವುದು. ಅದೇ ತರ ಪ್ರವೃತ್ತಿ, ಅದೇ ತರ ವಿಚಾರ, ಅದೇ ತರ ರಾಗದ್ವೇಷ ನಮ್ಮ ಜೀವನ ಆಗಿಬಿಟ್ಟಿದೆ. ಅದನ್ನು ನಿಲ್ಲಿಸಬೇಕು. ಯಾವುದು ಹೊಸದಿದೆ ಅದನ್ನು 1 ನಿಮಿಷ ಮಾಡಿದರೂ ಅಡ್ಡಿ ಇಲ್ಲ, 10 ನಿಮಿಷ ಮಾಡಿದರೂ ಅಡ್ಡಿ ಇಲ್ಲ, ಅದನ್ನು ಮಾಡಬೇಕು. ಅದು ಮಹತ್ವಪೂರ್ಣ. ಹೊಲ ಎಲ್ಲ ಮೆಕ್ಕೆಜೋಳ ಬಿತ್ತಿ ನಮಗೆ 20 ಚೀಲ ಆಗೋದೇನು ಬೇಡ, 1 ಚೀಲ ಆದರೂ ಆಗಲಿ, ಆದರೆ ಅದು ಸರಿಯಾಗಿ ಆಗಬೇಕು, ಅಷ್ಟಾದರೂ ಸರಿಯಾಗಿದ್ದಿರಬೇಕು. ಅದು 48 ನಿಮಿಷ ಕಾಲ ಕೂತ್ಕೊಂಡು ಕೊನೆಯಲ್ಲಿ ರಿಸಲ್ಟ್ ಏನು ಅಂತಂದ್ರೆ ಶೂನ್ಯ ಬರಬಾರದು. ಆ 48 ನಿಮಿಷದಲ್ಲಿ 2 ನಿಮಿಷ ಆದರೂ ಸಾಮಯಿಕ ಆಗಿರಬೇಕು. ಕೂತ್ಕೊಳ್ಳೋದೇನು 48 ನಿಮಿಷ ಆಗಲಿ, ಹೋಗಲಿ, ವ್ಯರ್ಥ ಹೋಗಲಿ, 46 ನಿಮಿಷ ವ್ಯರ್ಥ ಹೋಗಲಿ, ಏನು ಅಡ್ಡಿ ಇಲ್ಲ. ಆದರೆ ಆ 48 ನಿಮಿಷಗಳಲ್ಲಿ 2 ನಿಮಿಷ ಆದರೂ ಸಾರ್ಥಕ ಆಗಿರಬೇಕು. ಎರಡು ನಿಮಿಷದಲ್ಲಿ ನಮಗೆ ರಾಗನೂ ಆಗಿರಬಾರ್ದು, ದ್ವೇಷನೂ ಆಗಿರಬಾರ್ದು. ಇದು ಅಭ್ಯಾಸ. ಕೂತ್ಕೊಳ್ಳಿಕ್ಕೆ 48 ನಿಮಿಷ ಕೊಟ್ಟಿದ್ದಾರೆ ನಿಮಗೆ, ಆದರೆ 48 ನಿಮಿಷದಲ್ಲಿ ಎಷ್ಟು ಕ್ಷಣಗಳನ್ನ, ಎಷ್ಟು ನಿಮಿಷಗಳನ್ನ ನೀವು ಸದುಪಯೋಗ ಮಾಡಿಕೊಳ್ತೀರಿ ಅಂತಕ್ಕಂಥದ್ದು ಅದು ನಿಮ್ಮ ರಿಸಲ್ಟು. ಎಷ್ಟು ಪ್ರತಿಶತ ನಂಬರ್ ತಕ್ಕೊಳ್ತೀರಿ ಅನ್ನೋದು ಅದು ನಿಮ್ಮ ಮೇಲೆ ಇರುವಂತಹ ಕಾರ್ಯ. ಹತ್ತು ಜನ ಸಾಮಯಿಕದಲ್ಲಿ ಕೂತ್ಕೊಂಡಿದ್ದಾರೆ, 48 ನಿಮಿಷ ಸಾಮಯಿಕ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. 48ಕ್ಕೆ 48 ನಿಮಿಷ ಎಲ್ಲರಿಗೂ ಸಕ್ಸಸ್ ಆಗಿದೆ ಇಲ್ಲ, ವ್ಯರ್ಥ ಆಗಿವೆ. ಆಮೇಲೆ ಯಾವ ಕ್ಷಣಗಳು ಯಾವ ನಿಮಿಷಗಳು ವ್ಯರ್ಥ ಆಗಿವೆ ಅದು ಸಾಮಯಿಕ ಅಲ್ಲವೇ ಅಲ್ಲ. ನೀವು 48 ನಿಮಿಷ ಮಾಡಿದ್ರಿ, ಅಲ್ಲಿ ನೀವು ಮಾಡಿರೋದೆಷ್ಟು, ಅದರೊಳಗೆ 2 ನಿಮಿಷ ಸಾಮಯಿಕ ಮಾಡಿದ್ದೀರಿ. ಅಂದ್ರೆ 2 ನಿಮಿಷದಲ್ಲಿ ನಿಮಗೆ ಒಟ್ಟು ರಾಗದ್ವೇಷ ಆಗಿಲ್ಲ, ಉಳಿದ ನಿಮಿಷಗಳಲ್ಲಿ ರಾಗದ್ವೇಷ ಇತ್ತು. ಅಂದ್ರೆ ಸಾಮಯಿಕ ಎಷ್ಟಾಗಿದೆ, 2 ನಿಮಿಷ ಆಗಿದೆ. ಕೂತ್ಕೊಂಡಿದ್ದೀರಿ ಎಷ್ಟು ನಿಮಿಷ, 48 ನಿಮಿಷ. ಆಮೇಲೆ ನಾವು ಪಾಸ್ ಆಗಿದ್ದೀವಿ ಅಂತಂದ್ರೆ ಎಷ್ಟು ಮಾರ್ಕ್ಸ್ಗಳನ್ನು ತಗೊಂಡು ಪಾಸ್ ಆಗಿದ್ದೀವಿ? 48ರಲ್ಲಿ 2 ಮಾರ್ಕ್ಸ್ ತಗೊಂಡಿದ್ದೀವಿ. ಆ 2 ತಗೊಂಡ್ರೂ ಪಾಸ ಮನುಷ್ಯ. ಇಲ್ಲೇನ್ ಮತ್ತು ಅರ್ಧ ತಗೋಬೇಕು ಅಥವಾ ಅದರೊಳಗಿಂದ ಸ್ವಲ್ಪ ಭಾಗ ತಗೋಬೇಕು ಅನ್ನುವಂಥದ್ದು ಯಾವುದು ನಿಯಮ ಇಲ್ಲ. ಬಾಹುಬಲಿ ಭಗವಂತರು 1 ವರ್ಷ ನಿಂತ್ಕೊಂಡ್ರಲ್ಲ. ನಾವು 48 ನಿಮಿಷ ಕೂತ್ಕೋತೀವಿ, ಅವ್ರು 1 ವರ್ಷ ನಿಂತ್ಕೊಳ್ತಾರೆ. ಅವ್ರು 1 ವರ್ಷ ಆದ ನಂತರ ಕೇವಲ ಜ್ಞಾನ ಆಗಲಿಲ್ಲ, ಸಾಮಯಿಕ ಆಗಲಿಲ್ಲ. 1 ವರ್ಷ ತನಕ ಸಾಮಯಿಕ ಆಗಲಿಲ್ಲ. ಮತ್ತು ನಾವು 2 ನಿಮಿಷ ಕೂತ್ಕೊಂಡಿದ್ದೇವೆ, ಅದರೊಳಗೆ ರಾಗದ್ವೇಷ ಇರಲಿಲ್ಲ ಅಂತಂದ್ರೆ ಬಾಹುಬಲಿ ಭಗವಂತರಕ್ಕಿಂತ ಶ್ರೇಷ್ಠ. 2 ನಿಮಿಷ ಅಲ್ಲಿ 1 ನಿಮಿಷ ಸಕ್ಸಸ್ ಇಲ್ಲ ಅಂತಂದ್ರೆ ಇಲ್ಲಿ 2 ನಿಮಿಷ ಆದರೂ ಸಕ್ಸಸ್ ಇವೆಯಲ್ಲ, ಅಷ್ಟ ಮಾಡಿಕೊಳ್ಳಿ. ಮತ್ತು ವೃತ್ತಗಳನ್ನು ತಕ್ಕೊಂಡ ನಂತರ ಯಾವುದೇ ಪ್ರಕಾರದ ಟೆನ್ಷನ್ ಇರಬಾರದು. ಏನ್ ಮಾಡೋದು, 3ನೇ ವೃತ್ತ ತಕೊಂಡಿದ್ದೇನೆ, ಸಾಮಯಿಕ ಟೈಮ್ ಬಂತು, ಕೂತ್ಕೋಕ್ ಹತ್ತೈತಿ, 3 ಸಲ ಮಾಡಲಿಕ್ಕೆ ಹತ್ತೈತಿ, ಏನ್ ಮಾಡೋದು, ಅದು ಕೂತ್ಕೊಳ್ಳಕ್ಕೆ ಬೇಕು, ಇದು ಒಂದು ಟೆನ್ಷನ್ ಹೌದಲ್ಲ. ಈ ಟೆನ್ಷನ್ನೂ ಇರಬಾರದು. ಸಮಯ ಬಂತು, ಸ್ವಾಭಾವಿಕವಾಗಿ ಮಾಡೋದು. ಯಾವ ತರ ಮಾಡೋದು, 48 ನಿಮಿಷ ಮಾಡೋದು. ಆ 48 ನಿಮಿಷನ ಹೇಗೆ ತೆಗೆದು, ರಾಗದ್ವೇಷದಿಂದ ರಹಿತ ಇದ್ದುಕೊಂಡು ತೆಗೆದು ಮುಗೀತು. ರಾಗದ್ವೇಷದಿಂದ ರಹಿತ ಇದ್ದುಕೊಂಡು ತೆಗೆದು, ವಿಚಾರದಲ್ಲಿ ಏನೇ ಬರಲಿ ಅದರೊಳಗೆ ರಾಗದ್ವೇಷ ಆಗಬಾರ್ದು ಹಾಗೆ ಎತ್ತೆತ್ತುಕೊಂಡ್ರೆ ಸಾಕು. ಅಪೇಕ್ಷಾ ಭಾವ ಬರಬಾರ್ದು, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಿಂಗೆ ಅಕ್ಕ ಹಂಗೆ ಅಕ್ಕ, ಈ ಶರೀರ ಹಿಂಗೆ ಅಕ್ಕ, ಇಲ್ಲಿ ನೂ ಸಾಕೈತಿ, ಇಲ್ಲಿ ಇದಾಗೈತಿ, ಸ್ವಲ್ಪ ಅಳಾಡಿತಲ್ಲ ಶರೀರ, ಸಾಮಯಕ್ಕೆ ಹೋಯ್ತಲ್ಲ, ಮತ್ತೆ ಅಳಾಡಿತು, ಮತ್ತೆ ಸ್ಥಿರ, ಅದು ಟೆನ್ಷನ್ ಬೇಡ. ಅಳಾಡಿತು ಅನ್ನುವಂಥ ಟೆನ್ಷನ್ನೂ ಬೇಡ. ಪ್ರಯತ್ನ ಏನ್ ಮಾಡ್ರಿ, ಜ್ಞಾನದಲ್ಲಿ ರಾಗದ್ವೇಷ ಪರಿಣಾಮಗಳು ಉತ್ಪನ್ನ ಆಗಬಾರದ ಹಾಗೆ ಎಚ್ಚರಿಕೆಯನ್ನು ವಹಿಸಿಕೊಂಡಿರಿ. ಶರೀರ ಅಳಾಡ್ತದೆ, ಅಳಾಡ್ಲಿ ಒಂದ್ಸಲ. ಅದು ಸಾಮಯಿಕದ ಸಣ್ಣ ದೋಷ, ಶರೀರ ಅಳಾಡಿತು, ಕ್ಷಮತಾ ಇರಲಿಲ್ಲ, ಅಳಾಡಿತು. ಆದರೆ ಅಳಾಡಿದ ನಂತರ ರಾಗದ್ವೇಷ ಮಾಡಿಕೊಳ್ಳೋರೇನು, ಅಯ್ಯೋ ಸಾಮಯಿಕ ಇದು ಹೋಯ್ತು, ವೃತ್ತದೊಳಗೆ ದೋಷ ಆಯ್ತು, ರಾಗದ್ವೇಷ ಮಾಡಿಕೊಳ್ಳೋರ ಇಲ್ಲ. ಅದು ನಿಮ್ಮ ವಶದಲ್ಲಿ ಇರುವಂತಹ ವಿಷಯ ಅಲ್ಲ. ರಾಗದ್ವೇಷ ಮಾಡಿಕೊಂಡ್ರೇನು, ಮಾಡಿಕೊಳ್ಳದಿದ್ರೆ ಏನು, ಒಟ್ಟಿನಲ್ಲಿ ಶರೀರ ತನ್ನ ಕಾರ್ಯವನ್ನು ಮಾಡುತ್ತದೆ, ನೀವು ನಿಮ್ಮ ಕಾರ್ಯವನ್ನು ಮಾಡಬೇಕು. ಕಂಟ್ರೋಲ್ ಇರಲಿ. ಸಾಧ್ಯವಿದ್ದಷ್ಟು ಶರೀರನ್ನು ಕಂಟ್ರೋಲ್ದಲ್ಲಿಟ್ಟುಕೊಂಡು ಮನಸ್ಸನ್ನು ರಾಗದ್ವೇಷದಿಂದ ಮುಕ್ತ ಮಾಡಿಕೊಳ್ಳುವುದು ಸಾಮಯಿಕ ಅನಿಸಿಕೊಳ್ತದೆ. ಇದು ಅಭ್ಯಾಸ ಆಗಬೇಕು, ನಿಧಾನವಾಗಿ ಆಗ್ತದೆ. ಇದು ಆಗಿಲ್ಲ, ಎಂದೂ ಮಾಡಿಲ್ಲ, ಒಂದು ನಿಮಿಷನೂ ಕೂಡ ನಾವು ಮಾಡಿಲ್ಲ. ಇನ್ನು ಮಾಡಿದ್ದೀವಿ ಅಂತಂದ್ರೆ ಜಪ ಮಾಡಿದ್ದೀವಿ, ಜಪವೂ ಕೂಡ ರಾಗಲ್ಲ. ಪಂಚಪರಮೇಶ್ವರಿಗಳನ್ನು ಗುಣಸ್ಮರಣೆ ಮಾಡಿ, ವಂದನಾ ಮಾಡಿ, ಇದು ರಾಗಿದೆ, ಪ್ರಶಸ್ತ ರಾಗ. ಅರ್ಹಂತ ಸಿದ್ಧ ಸಾಹುಸು ಭಕ್ತಿ, ಅರ್ಹಂತ ಸಿದ್ಧ ಪರಮೇಶ್ವರಿಗಳಲ್ಲಿ ಪಂಚಪರಮೇಶ್ವರಿಗಳಲ್ಲಿ ಸಾಮಾಯಿಕದಲ್ಲಿ ಕೂತ್ಕೊಂಡು ಭಕ್ತಿಯನ್ನು ಮಾಡುವುದು ಕೂಡ. ಈ ಭಕ್ತಿ ಗುಣಾನುರಾಗಿದೆ, ರಾಗಭಾವಿದೆ, ಪ್ರಶಸ್ತರಾಗಿದೆ, ಸಾಮಾಯಿಕ ಅಲ್ಲ. ಸಾಮಾಯಿಕ ಅಲ್ಲ. ಇನ್ನು ಇದು ಸಾಮಾಯಿಕ ಯಾವ ತರ ಅಂತಂದ್ರೆ, ನಾವು ಪಂಚ ಪಾಪಗಳನ್ನ ಸ್ಮರಣೆ ಮಾಡಿಲ್ಲ, ಪಂಚ ಪರಮೇಶ್ವರಿಗಳನ್ನ ಸ್ಮರಣೆ ಮಾಡಿದ್ದೇವೆ ಅನ್ನುವಂಥದ್ದು ಪ್ರಶಸ್ತಿದೆ. ಅದಕ್ಕಿಂತ ಇದು ಒಳ್ಳೆಯದು. ಆ ದೃಷ್ಟಿಯಿಂದ ಸಾಮಾಯಿಕ. ಅಪ್ರಶಸ್ತ ಇಲ್ಲ, ಪ್ರಶಸ್ತ ಇದೆ ಅನ್ನುವ ದೃಷ್ಟಿಯಿಂದ ಇದು ಸಾಮಾಯಿಕ. ಆದರೆ ಸಮತ ಇದೆಯೇನು ಅಂತಂದ್ರೆ ಇಲ್ಲ. ಪಂಚ ಪರಮೇಶ್ವರಿಗಳ ಸ್ಮರಣೆಯನ್ನು ನಾವು ಯಾಕೆ ಮಾಡಬೇಕು? ಪಂಚಪರಮೇಶ್ವರಿಗಳ ಸ್ಮರಣೆಯನ್ನು ಯಾಕೆ ಮಾಡಬೇಕು? ಪಂಚ ಪಾಪಗಳ ಸ್ಮರಣೆ ಬರಬಾರದು, ಮನಸ್ಸು ಅದರಲ್ಲಿ ಓಡಬಾರದು, ಅಪ್ರಶಸ್ತದಲ್ಲಿ ಮನಸ್ಸು ಹೋಗಬಾರದು ಅನ್ನುವ ದೃಷ್ಟಿಯಿಂದ, ಪ್ರಶಸ್ತದಲ್ಲಿ ಇರಿಸಿಕೊಳ್ಳೋಣ ಅನ್ನುವಂಥ ಪ್ರಯತ್ನ ಇದು. ಆದರೆ ಪಂಚಪರಮೇಶ್ವರಿಗಳಲ್ಲಿಯೇ ನಿಲ್ಲಿಸುವುದು, ಅವರ ಗುಣಸ್ಮರಣೆ ಮಾಡುವುದು, ಚಿಂತನೆ ಮಾಡುವುದು, ನಮಸ್ಕಾರ ಮಾಡುವುದು, ಭಕ್ತಿ ಮಾಡುವುದು, ಪ್ರಶಂಸೆ ಮಾಡುವುದು, ಇದು ಎಲ್ಲ ಗುಣಾನುರಾಗೋ ಅಥವಾ ಅಲ್ಲ? ಗುಣಾನುರಾಗ. ಇನ್ನು ವಿಷಯಾನುರಾಗ ಆಗಬಾರದು ಅಂತ ಹೇಳಿಬಿಟ್ಟು ಗುಣಾನುರಾಗವನ್ನು ಮಾಡ್ತಾ ಇದ್ದೀರಿ. ಆದರೆ ಗುಣಾನುರಾಗವೂ ಕೂಡ ಸಾಮಾಯಿಕ ಅಲ್ಲ, ರಾಗ ರಾಗವೇ. ಅದು ಅಶುಭ ರಾಗ, ಇದು ಶುಭ ರಾಗ. ಸಾಮಯಿಕ ಅಂದರೆ ಏನು? ಎರಡೂ ಪ್ರಕಾರದ ರಾಗಗಳು ಎಲ್ಲಿ ಇಲ್ಲವೋ ಅದು ಸಾಮಯಿಕ. ಸಮತೆಯನ್ನಿಟ್ಟುಕೊಳ್ಳುವುದೇ ಸಾಮಯಿಕ. ಅದು ಒಂದು ನಿಮಿಷ ಆಗಲಿ, ಎರಡು ನಿಮಿಷ ಆಗಲಿ, ಹೆಚ್ಚೇನು ಮಾಡುವಂತ ಅವಶ್ಯಕತೆ ಇಲ್ಲ. ಅಂತರ್ಮುಹೂರ್ತ ಮಾಡಿದ್ರಿ ಅಂತಂದ್ರೆ ಕೇವಲ ಧ್ಯಾನ ಆಗ್ತದೆ. ಕನಿಷ್ಠ ಪಕ್ಷ ಒಂದು ನಿಮಿಷ ಆದರೂ ಆಗಲಿಲ್ಲ. ಅದರೊಳಗೆ ಪ್ರಶಸ್ತನೂ ಇರಬಾರದು, ಅಪ್ರಶಸ್ತನೂ ಇರಬಾರದು, ಯಾವುದೂ ರಾಗಿರಬಾರದು. ಒಂದು ನಿಮಿಷ ಮಾಡಿರಲ್ಲ, ಇಂಥದ್ದು ಯಾವಾಗ ಮಾಡಿದ್ದೀರೇನ? ಯಾವುದನ್ನು ಮಾಡಿಲ್ಲ ಅದನ್ನು ಮಾಡೋದಿದೆ, ಮತ್ತು ಯಾವುದನ್ನು ಮಾಡೋದಿದೆ ಅದನ್ನು ಮಾಡಲಿಕ್ಕೆ ಕೂತ್ಕೊಂಡಾಗ ಪ್ರಶಸ್ತ ಮತ್ತು ಅಪ್ರಶಸ್ತ, ಇದರಲ್ಲಿ ಯಾವುದನ್ನು ನಾವು ಅನಾದಿ ಕಾಲದಿಂದ ಎರಡನ್ನೇ ಮಾಡ್ತಾ ಬಂದಿದ್ದೇವೆ, ಈ ಎರಡರಲ್ಲಿ ಯಾವುದನ್ನು ಮಾಡದೇ ಇರುವುದು ಮತ್ತು ಖಾಲಿ ಕೂತ್ಕೊಳ್ಳುವುದೇ ಸಾಮಯಿಕ. ಪ್ರಶಸ್ತರಾಗಿಲ್ಲ, ಅಪ್ರಶಸ್ತರಾಗಿಲ್ಲ, ಏನು ಉಳಿಯಿತು? ಸಮತ ಉಳಿಯಿತು. ಸಮತಾಭಾವವೇ ಸಾಮಯಿಕ. ಇದನ್ನು ಒಂದು ನಿಮಿಷ ಮಾಡ್ರಿ ಸಾಕು, ಆದರೆ ಮಾಡಿ, ಮಾಡುವಂತಹ ಸಂಸ್ಕಾರವನ್ನು ಹಾಕಿಕೊಳ್ಳಿ. ಚಿಂತನೆ ಮಾಡಿ, ನನ್ನದು ಯಾವುದೂ ಅಲ್ಲ, ಇದೆಲ್ಲ ಪರಿಗ್ರಹ, ಇದೆಲ್ಲ ಜಗತ್ತು, ಇದೆಲ್ಲ ಪುದ್ಗಲ, ನಾನು ಆತ್ಮ. ಈ ಪುದ್ಗಲದಿಂದ ಆತ್ಮನಿಗೆ ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ನಾನು ಬೇರೆ, ಈ ಪುದ್ಗಲ್ಗಳು ಬೇರೆ. ಪುದ್ಗಲ್ಗಳು ನನಗೆ ಎತ್ತಕ್ಕೆ ಬೇಕಾಗಿವೆ? ನಾನು ಅನಾದಿ ಕಾಲದಿಂದ ಇವುಗಳು ಬೆನ್ನು ಹತ್ತಿದ್ದೇನೆ, ಇವುಗಳಿಂದ ನನಗೆ ಏನು ಲಾಭ ಆಗಿದೆ? ಏನೂ ಲಾಭ ಆಗಿಲ್ಲ. ಲಾಭ ಆಗಿಲ್ಲ ಆದ್ದರಿಂದ ನಾನು ಸಂಸಾರದಲ್ಲಿ ಸುತ್ತಾ ಇದ್ದೇನೆ, ಹಾನಿಯಾಗಿದೆ ವಿನಃ ಲಾಭ ಏನೂ ಆಗಿಲ್ಲ. ಪುದ್ಗಲ ವಸ್ತುಗಳ ಮೇಲೆ ಮೋಹವನ್ನು ಮಾಡಿದ್ದೇನೆ, ಇವುಗಳ ಬೆನ್ನು ಹತ್ತಿ ಇವುಗಳ ಪ್ರಾಪ್ತಿಗಾಗಿ ನಾನು ಮೋಹವನ್ನೇ ಮಾಡ್ತಾ ಬಂದಿದ್ದೇನೆ, ಅದಕ್ಕಾಗಿ ನನಗೆ ಹಾನಿಯೇ ಆಗಿದೆ ವಿನಃ ಲಾಭ ಏನೂ ಆಗಿಲ್ಲ. ಅದಕ್ಕಾಗಿ ಪುದ್ಗಲ ವಸ್ತುಗಳ ಮೋಹವನ್ನು ತಡೆಗಟ್ಟಲಿಕ್ಕೆ ನಾನು ಪ್ರಯತ್ನ ಪಡುತ್ತೇನೆ, ಇದು ಅನಾದಿ ಕಾಲದಿಂದ ನನಗೆ ಆಗಿಲ್ಲ, ಹೊಸದಾಗಿ ಮಾಡ್ತಾ ಇದ್ದೇನೆ, ಮಾಡೋಣ ಹೊಸದಾಗಿ ಮಾಡೋಣ. ಈ ಪುದ್ಗಲ ಚಿಂತನೆ ಮಾಡಿ, ಈ ಪುದ್ಗಲ ನನ್ನದಲ್ಲ, ಶರೀರ ಪುದ್ಗಲಿದೆ, ಅದಕ್ಕಾಗಿ ಇದು ಕೂಡ ನನ್ನದಲ್ಲ. ಕಣ್ತೆರೆದ ನಂತರ ಎಷ್ಟು ಕಣ್ಣಿಗೆ ಕಾಣ್ತದೆ ಅದೆಲ್ಲ ಪುದ್ಗಲಿದೆ. ಆತ್ಮ ಎಲ್ಲಿ ಯಾರ್ದು ಕಾಣ್ತಾ ಇದೆ ನಮಗೆ? ಶರೀರ ಕಾಣ್ತಾ ಇದೆ. ಆತ್ಮ ಯಾರ್ದು ಕಾಣ್ತಾ ಇದೆಯೇನು? ಆತ್ಮ ಶರೀರದಲ್ಲಿದೆ, ಅದನ್ನು ನೋಡ್ಲಿಕ್ಕೆ ಸಾಧ್ಯತೆಯೇನು ಇಲ್ಲ. ಶರೀರ ಕಾಣ್ತಾ ಇದೆ, ಪುದ್ಗಲ್ ಕಾಣ್ತಾ ಇದೆ, ಪುದ್ಗಲ್ ನನ್ನದಲ್ಲ. ಈ ಪುದ್ಗಲ್ ಬೆನ್ನು ಹತ್ತಿ ನಾನು ಹಾಳಾಗಿದ್ದೇನೆ, ಮೋಹಿಯಾಗಿದ್ದೇನೆ. ಈ ಸಂಸ್ಕಾರ, ಈ ಪರಿಪಾಟಿ ಅಜ್ಞಾನವಶದಿಂದ, ಆತ್ಮಜ್ಞಾನ ಇಲ್ಲದ ಕಾರಣ ಅನಾದಿ ಕಾಲದಿಂದ ಇದೇ ಸಂಸ್ಕಾರ ಬಿದ್ದಿದೆ ನನಗೆ. ಈ ಸಂಸ್ಕಾರವನ್ನು ನಾನು ಕಡಿದು ಹಾಕಬೇಕು. ಪುದ್ಗಲ್ ವಸ್ತು ನನ್ನದು 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 ಅನ್ನುವಂಥ ಸಂಸ್ಕಾರವನ್ನು ನಾನು ತೊಳೆದು ಹಾಕಬೇಕು. ಆತ್ಮ ನಾನು, ಆತ್ಮ ನನ್ನದು, ಆತ್ಮ ನಾನು, ಆತ್ಮ ನನ್ನದು, ನನ್ನ ಆತ್ಮನಲ್ಲಿರತಕ್ಕಂಥ ದರ್ಶನ ಜ್ಞಾನ ಚಾರಿತ್ರಗಳು ಅವು ನನ್ನ ಸಂಪತ್ತಿ, ಆತ್ಮನ ಸುಖವೇ ನನ್ನ ನಿಜವಾದ ಸುಖ, ಅಲ್ಲಿ ಶಾಂತಿ ಇದೆ, ಅಲ್ಲಿ ನಿರಾಕುಲತೆ ಇದೆ, ಅಲ್ಲಿ ಯಾವುದೇ ಪ್ರಕಾರದ ರಾಗ ದ್ವೇಷಗಳಿಲ್ಲ, ಅಲ್ಲಿ ಸಮತ ಇದೆ. ಅದು ಇದು ರಾಗದ್ವೇಷ ಅಂತಕ್ಕಂಥ ಭಾವಗಳಿಲ್ಲ, ಅಂಥ ಒಂದು ಚೈತನ್ಯ ತತ್ವ ನಾನಿದ್ದೇನೆ. ಎಲ್ಲಿ ರಾಗದ್ವೇಷಗಳು ಇಲ್ಲವೋ ಅದು ನಿಜವಾದ ನನ್ನ ಚೈತನ್ಯ ತತ್ವ, ಅದು ನಾನಿದ್ದೇನೆ, ಅದು ನಾನಿದ್ದೇನೆ. ಅದನ್ನು ನಾನು ಇದ್ದೇನೆ ಅಂತ ಚಿಂತನೆ ಮಾಡಿಕೊಂಡು ಅದರಲ್ಲಿ ನಿಂತುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಸಮಯ? ಒಂದು ನಿಮಿಷ. ನಾನು ಚೈತನ್ಯ ತತ್ವ, ನನ್ನಲ್ಲಿ ರಾಗದ್ವೇಷಗಳು ಈ ಸಮಯದಲ್ಲಿ ಇಲ್ಲ, ನಿಂತುಕೊಳ್ಳಿ ಹಾಗೆ ಇಲ್ಲ, ಮಾಡುವಂತ ನನಗೆ ಅವಶ್ಯಕತೆ ಇಲ್ಲ. ಯಾವ ವಸ್ತುಗಳು ಕೂಡ ನನ್ನವು ಅಲ್ಲ ಅಂದಮೇಲೆ ನನಗೆ ರಾಗದ್ವೇಷಗಳು ಹೇಗೆ ಉತ್ಪನ್ನ ಆಗಲಿಕ್ಕೆ ಸಾಧ್ಯ? ಆಗುವುದೇ ಇಲ್ಲ. ಅದಕ್ಕಾಗಿ ನಾನು ಬಿಟ್ಟು ಬಿಟ್ಟಿದ್ದೇನೆ, ಪುದ್ಗಲದ ಮೋಹವನ್ನು ಬಿಟ್ಟಿದ್ದೇನೆ, ಬಿಟ್ಟು ಬಿಟ್ಟು ಕೂತ್ಕೊಂಡಿದ್ದೇನೆ. ಒಂದು ನಿಮಿಷ ಆಗ್ತದೆ ಅಥವಾ ಇಲ್ಲ? ಆಗ್ತದೆ. ಟೈಮ್ ಹಚ್ಚಿ ನೋಡಿ, ಒಂದ್ಸಲ ನೋಡೋ ಸಲುವಾಗಿ ಗಡಿಯಾರ ಇಡಿ. ಮತ್ತು ಪುದ್ಗಲ್ ವಸ್ತು ಗಡಿಯಾರ ಬಂತಲ್ಲ, ಅದಕ್ಕೆ ಆಗೋದಿಲ್ಲ ಅದು. ಆದರೂ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ, ಗಡಿಯಾರು ಬೇಡ. ರಾಗದ್ವೇಷ ಎಲ್ಲಿ ತನಕ ಆಗುವುದಿಲ್ಲವೋ ಅಲ್ಲಿ ತನಕ ನೋಡ್ತಾ ಕೂತ್ಕೊಳ್ಳಿ. ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ, ಆಯಿತು ಅಂತಂದಾಗ ಕಣ್ಣು ತೆರೀರಿ, ಆಮೇಲೆ ಟೈಮ್ ನೋಡ್ರಿ. ಹಾಂ, ಒಂದು ನಿಮಿಷ ಆಗಿಲ್ಲ, ಸಕ್ಸಸ್ ಆಯ್ತಲ್ಲ. 48ರಲ್ಲಿ ಒಂದು ಮಾರ್ಕ್ಸ್ ಆದರೂ ಬಿತ್ತು. ಇವತ್ತು ಒಂದು ಮಾರ್ಕ್ಸ್ ಬೀಳ್ತದೆ, ನಾಳೆ ಎರಡು, ನಾಡ್ದು ಮೂರು, ಇಂದಿಲ್ಲ ನಾಳೆ 48ನ್ನು ಮುಟ್ತೀವಿ. 48ನ್ನ ಯಾವ ದಿವಸ ಮುಟ್ತೀವಲ್ಲ, ಕೇವಲ ಜ್ಞಾನ ಆಗ್ತದೆ. ಇದನ್ನು ಮಾಡಬೇಕು ನೋಡು. ಶ್ವೇತಾಂಬರ ಸಂಪ್ರದಾಯದಲ್ಲಿ ತ್ಯಾಗಿಗಳು ಬಹಳ, ಶ್ರಾವಕ ಶ್ರಾವಿಕರೆಲ್ಲ ಪ್ರತಿಕ್ರಮಣ ಮಾಡೋದು, ಪ್ರತಿಕ್ರಮಣ ಸಾಮಾಯಿಕ ಸ್ವಾಧ್ಯಾಯ ಜಾಸ್ತಿ ಮಾಡ್ತಾರೆ ಅವರು. ಅವರ ಮಂದಿರಗಳಲ್ಲಿ ಹೋಗಿ ನೋಡಬಹುದು ನೀವು, ಎಷ್ಟು ಜನ ಬರ್ತಾರೆ ನೋಡ್ರಿ, ಸಾಮಾಯಿಕ ಮಾಡ್ತಾರೆ, ಪ್ರತಿಕ್ರಮಣ ಮಾಡ್ತಾರೆ, ಕೂತ್ಕೊಳ್ತಿರ್ತಾರೆ. ಸ್ವಾಧ್ಯಾಯಕ್ಕಿಂತ ಜಾಸ್ತಿ ಸಾಮಾಯಿಕ, ಒಂದು ಸಲ ಅಲ್ಲ, ನಾಲ್ಕು ಸಲ ಅಲ್ಲ, ಹತ್ತು ಸಮಯ. ಅವರಂತಾರೆ ಇವತ್ತು ನನಗೆ ನಾವು ಹತ್ತು ಸಾಮಾಯಿಕವನ್ನು ಮಾಡಿದ್ವಿ. ಎಷ್ಟು ಸಲ ಸಾಮಾಯಿಕ ಆಯಿತು? ಹತ್ತು ಸಲ. ತಪ್ಪಿದೆಯೇನು? ಹತ್ತು ಸಲ ಅಲ್ಲ, ಇಪ್ಪತ್ತು ಸಲ ಮಾಡಿದ್ರೂ ಒಳ್ಳೆಯದೇ. ಅದು ನಮ್ಮ ಮುಖ್ಯ ಕಾರ್ಯನು, ಸಾಮಾಯಿಕವೇ ನಮ್ಮ ಮುಖ್ಯ ಕಾರ್ಯ. ಎಲ್ಲಾ ವೃತ್ತಗಳಲ್ಲಿ ಶ್ರೇಷ್ಠವಾದ ವೃತ್ತ ಯಾವುದು? ಸಾಮಾಯಿಕ. ಹತ್ತು ಸಲ ಸಾಮಾಯಿಕ ಕೂತ್ಕೊಂಡಾಗ ಪ್ರತಿಯೊಂದು ಸಲದಲ್ಲಿ ಒಂದೊಂದು ನಿಮಿಷ ಸಕ್ಸಸ್ ಆಗಿದೆ ಅಂತಂದ್ರೆ ಹತ್ತು ನಿಮಿಷ ಆಯ್ತಲ್ಲ. ಮತ್ತು ಒಂದು ಮೂರು ಸಲ ಕೂತ್ಕೊಳ್ಳುವಾಗ ಮೂರು ಸಲ ಮೂರು ನಿಮಿಷ ಸಕ್ಸಸ್ ಆಗಿದೆ ಅಂತಂದ್ರೆ ಮೂರು ನಿಮಿಷ ಆಗಿದೆ. ಹತ್ತು ಸಲ ಕೂತ್ಕೊಂಡಿದ್ರೆ ಹತ್ತು ನಿಮಿಷ ಆಗ್ತಿತ್ತು, ಇವತ್ತಿನ ದಿವಸ ಹತ್ತು ನಿಮಿಷ ಆಯ್ತು. ನಾಳಿನ ಹೊತ್ತು ನೀವು ಇಪ್ಪತ್ತು ಸಲ ಸಾಮಾಯಿಕ ಮಾಡಿದ್ರಂದ್ರೆ ಇಪ್ಪತ್ತು ನಿಮಿಷ ಬಂತಲ್ಲ, ರಾಗದ್ವೇಷ ಇಲ್ಲದೆ ಹೋಯ್ತಲ್ಲದು. ಎಷ್ಟು ನಿಮಿಷಗಳು ರಾಗದ್ವೇಷ ಇಲ್ಲದೆ ಹೋಗಿವೆಯಲ್ಲ, ಅದೇ ಸಾಮಾಯಿಕ. ನೀವು ಯಾವಾಗ ಬೇಕಾದರೂ ಮಾಡಿ, ಅದು ನಿಜವಾದ ಸಾಮಾಯಿಕ. ಇನ್ನು ಸಂಧಿ ಕಾಲದಲ್ಲಿ ಕೂತ್ಕೋಬೇಕು ಅನ್ನುವಂಥದ್ದು ಇದು ಒಂದು ವ್ಯಾವಹಾರಿಕ ಮಾತ್ರ. ಅಂದರೆ ಕನಿಷ್ಠ ಪಕ್ಷ ಮೂರು ಸಲ ಆದರೂ ಸಾಮಾಯಿಕ ಮಾಡಬೇಕು. ಇಂಥ ಒಂದು ಕಡ್ಡಾಯವನ್ನು ಹಾಕಿಕೊಂಡು ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ಆತ್ಮ ಸಂಸ್ಕಾರ ಸರಿಯಾಗಿ ಆಗಲಿ. ಹೆಚ್ಚು ಸಲ ಕನಿಷ್ಠ ಪಕ್ಷ ಮೂರು ಸಲ ಆದರೂ ಮಾಡಿದ್ವಿ ಅಂತಂದರೆ ಅದರಿಂದ ಸಂಸ್ಕಾರ ಬರೋದು ಪ್ರಾರಂಭ ಆಗ್ತದೆ ಅನ್ನುವ ದೃಷ್ಟಿಯಿಂದ ಮೂರು ಸಲ ಸಾಮಾಯಿಕ ಮಾಡ್ತೀವಿ. ಇನ್ನು ಮೂರೇ ಸಲ ಮಾಡಬೇಕನ್ನತಕ್ಕಂಥದ್ದು ಏನು ಕಡ್ಡಾಯ ಇದೆ? ಇಲ್ಲ, ಮೂರಕ್ಕಿಂತ ಹೆಚ್ಚು ಆಗಬಹುದು. ಒಟ್ಟಿನಲ್ಲಿ ಎಷ್ಟು ಸಮಯ ನಾವು ಕೂತ್ಕೊಳ್ತೇವೆ ಆ ಸಮಯಗಳಲ್ಲಿ ಹೆಚ್ಚಿಂದ ಹೆಚ್ಚು ನಿಮಿಷಗಳು ರಾಗದ್ವೇಷದಿಂದ ರಹಿತವಾಗಿ ಉರುಳಬೇಕು. ರಾಗದ್ವೇಷ ರಹಿತ ಪರಿಣಾಮಗಳಿಂದ ಉರುಳಿ ಹೋಗಿರಬೇಕು. ಅದು ಧರ್ಮ, ಉತ್ಕೃಷ್ಟ ಧರ್ಮ ಜೈನ ಧರ್ಮ. ಜೈನ ಧರ್ಮ ರಾಗ ಜಯಿಸುವ ಧರ್ಮ. ಯಾವುದನ್ನು ಜಯಿಸುವುದು? ರಾಗ ಮತ್ತು ದ್ವೇಷ ಎರಡನ್ನೂ ಜಯಿಸುವ ಧರ್ಮವೇ ಜೈನ ಧರ್ಮ. ಎಷ್ಟು ನಿಮಿಷ ರಾಗದ್ವೇಷ ಇರಲಿಲ್ಲವೋ ಆ ದಿವಸ ನೀವು ಅಷ್ಟು ಸಮಯ ಅಷ್ಟು ನಿಮಿಷ ನೀವು ಜೈನತ್ವವನ್ನು ಅನುಭವಿಸಿದ್ದೀರಾ. ಜೈನತ್ವ, ಆ ಜೈನತ್ವ ಎಲ್ಲಿದೆ? ಆತ್ಮನಲ್ಲಿದೆ. ಆತ್ಮನ ಯಾವ ಪರ್ಯಾಯ? ವೀತರಾಗ ಪರ್ಯಾಯ. ಎಷ್ಟು ಸಮಯ ನಾವು ರಾಗದ್ವೇಷದಿಂದ ಕಳೆದಿದ್ದೇವೆಯೋ ಅದೇ ನಮ್ಮ ಸಮಯ, ಮತ್ತು ಎಷ್ಟು ಸಮಯ ರಾಗದ್ವೇಷದಲ್ಲಿ ಹೋಗಿದೆಯೋ ಅದು ಪರ ಸಮಯ. ಇದು ಸ್ವಸಮಯ, ಅದು ಪರ ಸಮಯ. ಕೇವಲ ಜ್ಞಾನ ಪರ ಸಮಯದಿಂದ ಆಗುವುದಿದೆಯೋ ಅಥವಾ ಸ್ವಸಮಯದಿಂದ? ಸ್ವಸಮಯದಿಂದ. ಇಡೀ ದಿವಸ ಹೋಯಿತು, ಇಪ್ಪತ್ನಾಲ್ಕು ಗಂಟೆ ಕಳೆದು ಹೋಗಿವೆ. ಇಪ್ಪತ್ನಾಲ್ಕು ಗಂಟೆ ಕಾಲ ಕಳೆದ ನಂತರ ಸ್ವಲ್ಪ ಜಮಾ ಖರ್ಚಿ ಮಾಡಿಕೊಳ್ಳಿ. ಹಿಂದಿಂದೆಲ್ಲ ಸ್ವಲ್ಪ ಸಂಶೋಧನೆಯನ್ನು ಮಾಡಿಕೊಂಡು ನೋಡಿ, ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ನಿಮಿಷಗಳು ರಾಗದ್ವೇಷದಿಂದ ಇಲ್ಲದೆ ಕಳೆದು ಹೋಗಿವೆ. ಸ್ವಲ್ಪ ಲೆಕ್ಕ ಮಾಡ್ಕೋಬೇಕು. ದಿವಸಕ್ಕೆ ಒಂದು ಸಲ ಆದರೂ ಲೆಕ್ಕ ಮಾಡಬೇಕು. ರಾಗದ್ವೇಷ ಇಲ್ಲದೆ ಎಷ್ಟು ಸಮಯ ಇವತ್ತು ಕಳೆದಿದೆ, ಎಷ್ಟು ಸಮಯ ರಾಗದ್ವೇಷದಿಂದ ಕಳೆದಿದೆ? ಯಾವುದು ಜಾಸ್ತಿ ಬರ್ತದೆ? ಬ್ಯಾಲೆನ್ಸ್ ಇದೆ, ಹೆಚ್ಚಿರ್ತದೆ ಯಾವಾಗಲೂ. ಕೇವಲ ಜ್ಞಾನ ಆಗುವ ತನಕ ಇದರದ್ದು ಬ್ಯಾಲೆನ್ಸ್ ಜಾಸ್ತಿನೇ ಇರೋದು ಯಾವಾಗಲೂ. ರಾಗದ್ವೇಷ 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 ರಾಗದ್ವೇಷ. ಮತ್ತೆ ಯಾವುದರಿಂದ ರಾಗದ್ವೇಷ? ನಮ್ಮ ಕಣ್ಣಿಗೆ ಕಾಣುವಂತ ಪುದ್ಗಲೇನಿದೆಯಲ್ಲ, ಇದರಿಂದ ರಾಗದ್ವೇಷ. ಅಧರ್ಮ ದ್ರವ್ಯದಿಂದ ಯಾವಾಗಾದರೂ ರಾಗದ್ವೇಷ ಆಗಿದೆ? ಒಂದು ದಿವಸ ಯಾಕೆ ಆಗಿಲ್ಲ? ಅದು ಒಂದು ದ್ರವ್ಯ, ಮೂರು ಲೋಕದಲ್ಲಿದೆ, ಅದರ ಅಸ್ತಿತ್ವ ಇದೆ, ಅದರಿಂದ ಯಾಕಾಗಲಿಲ್ಲ? ಅದು ಕಣ್ಣಿಗೆ ಕಾಣುವುದಿಲ್ಲ, ಯಾವುದು ಕಾಣುವುದಿಲ್ಲ, ಅದರಿಂದ ರಾಗದ್ವೇಷ ಮಾಡಲಿಕ್ಕೆ ನಮಗೆ ಬರುವುದೇ ಇಲ್ಲ. ಇನ್ನು ನಮ್ಮ ಜ್ಞಾನ, ನಮ್ಮ ದರ್ಶನದ ವಿಷಯ ಯಾವುದಾಗುತ್ತದೆ, ಅದು ಪುದ್ಗಲ. ಛದ್ಮಸ್ತರ ಜ್ಞಾನ, ಆ ಜ್ಞಾನದ ವಿಷಯ ಯಾವುದಾಗಬಹುದು ಅದರಿಂದ ರಾಗದ್ವೇಷ, ಅದು ಪುದ್ಗಲ. ಇನ್ನು ಈ ಪುದ್ಗಲ ವಸ್ತುವನ್ನು ಕುರಿತು ರಾಗದ್ವೇಷ ಮಾಡಿಕೊಳ್ಳದೆ ಹೇಗೆ ಉಳಿಯಬೇಕು ಅನ್ನುವಂತಹ ಕಲೆಯನ್ನು ಕಲಿತುಕೊಳ್ಳೋದು ಇದೇ ಧರ್ಮ. ಇದು ಸರ್ವೋತ್ಕೃಷ್ಟ ಧರ್ಮ. ಇಲ್ಲಿದೆ ಜೈನ ಧರ್ಮ, ಜೈನತ್ವದ ಅನುಭೂತಿ, ಆತ್ಮಾನುಭೂತಿ ಇಲ್ಲಿದೆ. ಮತ್ತೆಲ್ಲ ವ್ಯರ್ಥ. ಜಗತ್ತಿನಲ್ಲಿ ಯಾವುದು ಮಾಡಿದರೂ ವ್ಯರ್ಥ ಇದೆ. ಶುಭ ಮಾಡಿರ್ತೇವೆ, ಇಲ್ಲದಿದ್ರೆ ಅಶುಭ ಮಾಡಿರ್ತೇವೆ, ಯಾವುದಾದ್ರೂ ಒಂದಾಗಿರ್ತದೆ. ಸಾಮಾಯಿಕದಲ್ಲಿ ಪ್ರಶಸ್ತ, ಹಾ ಅದರಲ್ಲಿ ಪುಣ್ಯಾಶ್ರವಿಲ್ಲ, ಅದರಲ್ಲಿ ಪುಣ್ಯಾಶ್ರವಿಲ್ಲ. ಹಾ ನಿರಾಶ್ರವಿದೆ, ಅದು ನಿರಾಶ್ರವ, ಆಶ್ರವ ರಹಿತಿದೆ ನೋಡಿ. ಇದರೊಳಗೆ ಹೇಳ್ತಾರಲ್ಲ ತತ್ವಾರ್ ಸೂತ್ರದಲ್ಲಿ, ಸರಾಗ ಸೈಮಾ ಸೈಮಾ ಅಕಾಮ ನಿರ್ಜರಾ ಬಾಲ್ ತಪಾಂಸಿ ದೈವಶ. ದೇವಾಯುವನ್ನು ಕಟ್ಟಿಕೊಳ್ಳಿಕ್ಕೆ ಎಂಥ ಎಂಥ ಪರಿಣಾಮಗಳು ಬೇಕು, ಎಂಥ ಪರಿಣಾಮಗಳು ಅಗತ್ಯ, ಯಾವುದರಿಂದ ದೇವಾಯು ಕಟ್ಟುತ್ತದೆ, ಇದನ್ನ ಇದರಲ್ಲಿ ಹೇಳಿದ್ದಾರೆ. ಸರಾಗ ದೇವಾಯು, ಪುಣ್ಯ ಪ್ರಕೃತಿನೋ ಅಥವಾ ಪಾಪ ಪ್ರಕೃತಿ? ಪುಣ್ಯ ಪ್ರಕೃತಿ. ಈ ಪುಣ್ಯ ಪ್ರಕೃತಿ ಕಟ್ಟಬೇಕು ಅಂತಂದ್ರೆ ಆತ್ಮ ಪರಿಣಾಮಗಳು ಹೇಗಿರಬೇಕು, ಪುಣ್ಯ ಕಟ್ಟುವಾಗ ಹೇಗಿರಬೇಕು, ಮತ್ತು ಏನು ಕಟ್ಟದೆ ಇರಬೇಕು ಅಂತಂದ್ರೆ ಹೇಗಿರಬೇಕು ಆತ್ಮ ಪರಿಣಾಮ, ಏನು ಕಟ್ಟಬಾರದು ಅಂತಂದ್ರೆ ಹೇಗಿರಬೇಕು? ಸಮತಾಭಾವ. ಸಮತಾಭಾವದಲ್ಲಿ ಇಲ್ಲ, ದೇವಾಯು ಕಟ್ಟಲ್ಲ ಸಮತಾಭಾವದಲ್ಲಿ. ಮಂದ ಕಷಾಯವೂ ಕೂಡ ಮಂದ ರಾಗ. ಮಂದ ಅಂದ್ರೆ ಏನು? ಪರಿಣಾಮಗಳ ಮಂದ ಅವಸ್ಥೆ. ಮಂದ ರಾಗ ತೀವ್ರ ರಾಗ, ಮಂದ ರಾಗ ಮಂದ ರಾಗ, ಮಂದ ಕಷಾಯ ತೀವ್ರ ರಾಗ, ತೀವ್ರ ಕಷಾಯ. ಇನ್ನು ಕಷಾಯ ರಹಿತ ಭಾವ ಅದು ವೀತರಾಗ. ಮಂದನೂ ಇರಬಾರದು, ತೀವ್ರನೂ ಇರಬಾರದು, ಇದು ವೀತರಾಗ. ರಾಗ ಭಾವಗಳೇ ಇರಬಾರದು ಅನ್ನುವಂಥದ್ದು ವೀತರಾಗ. ಸರಾಗ ಸಂಯಮ, ಸಂಯಮವನ್ನು ಧಾರಣೆ ಮಾಡಿದ್ದಾನೆ ಆತ್ಮ. ಆದರೆ ಸಂಯಮ ಸರಾಗಿದೆ. ಸಂಯಮ ಸರಾಗಿ ಯಾವ ತರ ಇರುತ್ತದೆ, ಯಾವಾಗಿರುತ್ತದೆ, ಏನು ಸಂಯಮ ಸರಾಗಿರಬೇಕು ಅಂತಂದ್ರೆ ಯಾವಾಗ, ಯಾವ ಕಾಲದಲ್ಲಿ ಸರಾಗಿರುತ್ತದೆ? ಪ್ರವೃತ್ತಿಯ ಕಾಲದಲ್ಲಿ. ಏನಾದರೂ ಒಂದು ಮಾಡ್ತಿರ್ತೇವೆ, ಅಶುಭವನ್ನು ಮಾಡ್ತಾ ಇಲ್ಲ, ಪಾಪದ ಕ್ರಿಯೆಗಳನ್ನು ಪಂಚಪಾಪಗಳಲ್ಲಿ ನಾವು ತೊಡಗಿಲ್ಲ ಅಂತಂದ್ರೆ ಪ್ರಶಸ್ತ ಕ್ರಿಯೆಗಳಲ್ಲಿ ಅವಶ್ಯವಾಗಿ ತೊಡಗಿದ್ದೇವೆ ಯಾವುದಾದ್ರೂ ಒಂದರಲ್ಲಿ. ಅದರೊಳಗೂ ಸಾಮಾಯಿಕ ಇಲ್ಲ. ಸಾಮಾಯಿಕದಲ್ಲಿ ದೇವಾಯು ಕಟ್ಟುವುದೇ ಇಲ್ಲ. ಸಾಮಾಯಿಕದಲ್ಲಿ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಅದು ಸಾಮಾಯಿಕ ಅಂತಕ್ಕಂಥದ್ದು ವೀತರಾಗ ಚಾರಿತ್ರ, ರಾಗರಹಿತ ಭಾವ. ಸಾಮಾಯಿಕದಲ್ಲಿ ಕರ್ಮ ನಿರ್ಜರೇ ಆಗುತ್ತೆ, ನಿರ್ಜರ ಜಾಸ್ತಿ ಇದೆ ಸಾಮಾಯಿಕದಲ್ಲಿ, ಸಂವರಣ ಇದೆ, ಆಶ್ರವನೂ ಇದೆ, ಬಂಧನೂ ಇದೆ. ಹ ಧ್ಯಾನಾವಸ್ಥೆಯಲ್ಲಿ ಆಶ್ರವಿದೆ, ಬಂಧಿದೆ, ಎಲ್ಲ ಇದೆ. ಎಂಥ ಬಂದಿದೆ? ಸಾಮಾಯಿಕ ಕಾಲ ನಿರಾಶ್ರವದ ಕಾಲ ಅಂತ ಹೇಳೋದು ಒಂದು ಒಂದು ಮರ್ಯಾದೆ ಇದೆ. ಅದಕ್ಕೆ ಒಂದು ಸೀಮೆಯವರೆಗೆ ಅದನ್ನು ಹೇಳಬಹುದು. ಸಾಮಾಯಿಕ ಕಾಲದಲ್ಲಿ ಯಾವ ಪುಣ್ಯ ಕರ್ಮ ಕಟ್ಟುವುದಿಲ್ಲ ಪ್ರಶ್ನೆ ಮಾಡಿತು ಅಂತಂದ್ರೆ, ದೇವಾಯು ಕಟ್ಟುವುದಿಲ್ಲ, ಮನುಷ್ಯಾಯು ಕಟ್ಟುವುದಿಲ್ಲ, ನರಕಾಯು ಅಂತೂ ಇಲ್ಲವೇ ಇಲ್ಲ. ಇದು ಪಾಪಕರ ಕ್ರಿಯೆಗಳಲ್ಲಿ ತೊಡಗಿದಾಗ ಕಟ್ತದೆ. ತಿರಿಂಚಾಯುನು ಕೂಡ ಪಾಪ ಕ್ರಿಯೆಗಳಲ್ಲಿ ತೊಡಗಿದಾಗ ಕಟ್ತದೆ. ಆಯು ಸಾಮಾಯಿಕದಲ್ಲಿರುವಾಗ ಆಯು ಕರ್ಮ ಕಟ್ಟುವುದಿಲ್ಲ, ನಿರಾಶ್ರವಾಯ್ತಲ್ಲ. ಈ ಪುಣ್ಯ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಿರಾಶ್ರವಾಯ್ತು. ಅದೇ ನಾವು ಸ್ವಾಧ್ಯಾಯ ಮಾಡುವಾಗ, ಪ್ರವಚನ ಹೇಳುವಾಗ ಕಟ್ಟಬಹುದು. ದೇವಾಯು ಕಟ್ಟಬಹುದು, ಮನುಷ್ಯಾಯು ಕಟ್ಟಬಹುದು. ಆದರೆ ಮನುಷ್ಯಾಯು ಸಮ್ಯಕ್ ದೃಷ್ಟಿ ಜೀವಿಗೆ ಕಟ್ಟಲ್ಲ, ಸಿದ್ಧಾಂತ ಇದು. ವೃತ್ತಿ ಮನುಷ್ಯರಿಗೆ ಮನುಷ್ಯಾಯು ಕಟ್ಟಲ್ಲ, ತಿರಂಚಾಯು ಕಟ್ಟಲ್ಲ, ನರಕಾಯು ಕಟ್ಟಲ್ಲ. ಏನು ಕಟ್ಟಿದ್ರೆ ದೇವಾಯು ಒಂದ ಕಟ್ತದೆ. ಆಮೇಲೆ ಧ್ಯಾನ ಕಾಲದಲ್ಲಿ ಪಾಪ ಕರ್ಮಗಳು ಕಟ್ತಾ ಇವೆ ಅಥವಾ ಇಲ್ಲ? ಅವು ಕಟ್ತಾ ಇವೆ. ಹೆಂಗಂತಂದ್ರೆ ನೋಡ್ರಲ್ಲಿ, ಅಲ್ಲಿ ಪುಣ್ಯಕರ್ಮಗಳು ಕಟ್ತಾ ಇಲ್ಲ, ಪುಣ್ಯಕರ್ಮಗಳು ಕಟ್ತಾ ಇವೆ, ಪಾಪ ಕರ್ಮಗಳು ಕಟ್ತಾ ಇವೆ. ಉದಾಹರಣೆಗೆ ಮುನಿಗಳು ಸಾಮಾಯಿಕದಲ್ಲಿ ಕೂತ್ಕೊಂಡಿದ್ದಾರೆ. ಎಂಟನೇ ಗುಣಸ್ಥಾನದಲ್ಲಿ ಯಾವ ಚಾರಿತ್ರ ಇದೆ? ಸಕಲ ಚಾರಿತ್ರ ಅಂತಂದ್ರೆ ಪಂಚಪಾಪಗಳ ತ್ಯಾಗರೂಪ ಚಾರಿತ್ರ. ಇದು ವ್ಯವಹಾರ ಚಾರಿತ್ರದ ಹೆಸರು ಸಕಲ ಚಾರಿತ್ರ. ಸಕಲ ಅಂದ್ರೆ ಸಕಲ ಪಾಪ, ಎಲ್ಲ ಪಾಪಗಳನ್ನ ತ್ಯಾಗ ಮಾಡಿರುವಂತಹ ಚಾರಿತ್ರ, ಮತ್ತು ಮಹಾವ್ರತಗಳನ್ನು ಸ್ವೀಕಾರ ಮಾಡಿರುವಂತಹ ಚಾರಿತ್ರ, ಇದು ಸಕಲ ಚಾರಿತ್ರ. ಸಕಲ ಪಾಪರಹಿತ ಪ್ರವೃತ್ತಿ ಸಕಲ ಚಾರಿತ್ರ. ಆದರೆ ಇಲ್ಲಿ ಚಾರಿತ್ರವನ್ನು ಸಕಲ ಚಾರಿತ್ರ ಅನ್ನೋದೇ ನಾವೇನನ್ಬೇಕು, ಸರಾಗ ಚಾರಿತ್ರ, ವೀತರಾಗ ಚಾರಿತ್ರ. ಯಾವುದರಿಂದ ಬಂಧ ಇದೆಯೋ ಅದು ಸರಾಗ, ಯಾವುದರಿಂದ ಸಂವರ ಇದೆಯೋ ಅದು ವೀತರಾಗ, ವೀತರಾಗ ಚಾರಿತ್ರ. ಮುನಿಗಳು ಸಾಮಾಯಿಕದಲ್ಲಿ ಕೂತ್ಕೊಂಡಿದ್ದಾರೆ. ಇದು ಯಾವ ಚಾರಿತ್ರ? ವೀತರಾಗ ಚಾರಿತ್ರ. ಮುನಿಗಳು ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದಾರೆ ಸರಾಗ ಚಾರಿತ್ರ. ಪ್ರವಚನ ಮಾಡ್ತಾ ಇದ್ದಾರೆ ಸರಾಗ ಚಾರಿತ್ರ. ಆಹಾರ ತಗೊಳ್ತಾ ಇದ್ದಾರೆ, ವಿಹಾರ ಮಾಡ್ತಾ ಇದ್ದಾರೆ ಸರಾಗ ಚಾರಿತ್ರ. ಪ್ರವೃತ್ತಿಯ ಕಾಲ ಎಲ್ಲ ಸರಾಗ ಚಾರಿತ್ರದ ಕಾಲ, ಮತ್ತು ನಿವೃತ್ತಿಯ ಕಾಲ ಎಲ್ಲ ವೀತರಾಗ ಚಾರಿತ್ರದ ಕಾಲ, ಅಂದರೆ ಧ್ಯಾನ ಕಾಲ. ಇನ್ನು ಗುಣಸ್ಥಾನ ಎಂಟರಲ್ಲಿ, ಎಂಟನೇ ಗುಣಸ್ಥಾನ ಇವತ್ತು ಪಂಚಮ ಕಾಲದಲ್ಲಿ ಇಲ್ಲ, ಯಾಕೆಂದ್ರೆ ಅದು ಧ್ಯಾನದ ಕಾಲ. ಅಲ್ಲೇನು ಸರಾಗಿದೆಯೇನು ಇಲ್ಲ. ಎಂಟನೇ ಗುಣಸ್ಥಾನ ವೀತರಾಗಿದೆ. ಎಂಟನೇ ಗುಣಸ್ಥಾನದಲ್ಲಿ ಪುಣ್ಯಕರ್ಮಗಳು ಬಂದಿದೆಯೋ ಅಥವಾ ಇಲ್ಲ ಕೇಳಿತು ಅಂತಂದ್ರೆ ಇದೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ತೀರ್ಥಂಕರ ಪ್ರಕೃತಿ ಪುಣ್ಯ ಪ್ರಕೃತಿ. ಇದು ಎಂಟನೇ ಗುಣಸ್ಥಾನದ ಆರನೇ ಭಾಗದವರೆಗೆ ಕಟ್ತಾ ಇದೆ ಅಂದಮೇಲೆ ಅಲ್ಲಿ ರಾಗಿಲ್ಲ, ದ್ವೇಷ ಇಲ್ಲ, ವೀತರಾಗ ಚಾರಿತ್ರ ಇದೆ ಅಂದಮೇಲೆ ಹೇಗೆ ಕಟ್ತಾ ಇದೆ? ಕಟ್ಟುವಂತ ಕಾರ್ಯ ನಡೆದಿದೆಯಲ್ಲ. ಜೀವ ಕಷಾಯ ಸಹಿತ ಇರುವಾಗ ಕರ್ಮಗಳು ಬಂದು ಇದ್ದೇ ಇದೆ. ಕಷಾಯದ ಉದಯ ಇದೆ ಅಲ್ಲಿ. ಪರಿಣಾಮಗಳಲ್ಲಿ ಸಮತ್ವ ಇರಬಹುದು, ವೀತರಾಗಿರಬಹುದು, ಆದರೆ ಕೆಲವು ಪುಣ್ಯಗಳ ಬಂಧ, ಪುಣ್ಯ ಕರ್ಮಗಳ ಬಂಧ ಅಲ್ಲಿಲ್ಲ. ದೇವಾಯುವಿನಂತಹ ಪುಣ್ಯಕರ್ಮ ಪುಣ್ಯ ಪ್ರಕೃತಿಯನ್ನು ಎಂಟನೇ ಗುಣಸ್ಥಾನದಲ್ಲಿ ಕಟ್ಟಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಏಳನೇ ಗುಣಸ್ಥಾನದಲ್ಲಿ ಧ್ಯಾನಾವಸ್ಥೆಯಲ್ಲಿರುವಾಗ ಅಲ್ಲಿಯೂ ಕೂಡ ಸಾಧ್ಯ ಇಲ್ಲ. ಏಳನೇ ಗುಣಸ್ಥಾನದಲ್ಲಿ ಧ್ಯಾನರಹಿತ ಅವಸ್ಥೆಯಲ್ಲಿ ಕಟ್ಟಿಕೊಳ್ಳಬಹುದು. ಅಲ್ಲಿ ಸರಾಗ ಚಾರಿತ್ರ ಇದೆ, ಪ್ರವೃತ್ತಿ ಇದೆ. ಈ ಪ್ರವೃತ್ತಿ ಅಪ್ರಮತ್ತ ಪ್ರವೃತ್ತಿ, ಅಂದರೆ ಸಮಿತಿ ಪೂರ್ವಕವಾದ ಪ್ರವೃತ್ತಿ. ಈರ್ಯಾ ಸಮಿತಿ, ಭಾಷಾ ಸಮಿತಿ, ಏಷ್ಣ ಸಮಿತಿ, ಆದಾನ್ ನಿಕ್ಷೇಪಣ ಸಮಿತಿ, ಸಮಿತಿಯ ಕಾಲ ಅಪ್ರಮತ್ತ ಕಾಲ. ಆ ಸಮಿತಿಯಲ್ಲಿ ದೋಷ ತಗುಲುವುದು, ದೋಷ ಹಚ್ಚುವುದು, ಪ್ರಮಾದ ಆಗುವುದು, ಇದು ಪ್ರಮತ್ತ ಗುಣಸ್ಥಾನ, ಆರನೇ ಗುಣಸ್ಥಾನ ಇದು. ಸಮಿತಿಯಲ್ಲಿ ದೋಷ ಬಂತು, ಆರನೇ ಗುಣಸ್ಥಾನ. ಸಮಿತಿ ಅಪ್ರಮತ್ತ ಆಚರಣೆಯಿಂದ ಇದೆ, ಸಮಿತಿ ಅಪ್ರಮತ್ತವಾಗಿದೆ ಅಂತಂದ್ರೆ ಅಲ್ಲಿ ದೋಷ ಹತ್ತಾ ಇಲ್ಲ. ಆದರೂ ಸರಾಗ ಚಾರಿತ್ರಿದೆ, ಸಮಿತಿ ನೋಡಿಕೊಂಡು ನಡೀತಾ ಇದ್ದಾರೆ. ಎಷ್ಟನೇ ಗುಣಸ್ಥಾನ ಇದು? ಏಳನೇ ಗುಣಸ್ಥಾನ. ನೋಡಿ ನಡೀತಾ ಇರುವಾಗ ಜೀವ ಪ್ರಮಾದ ವಶದಿಂದ ಸಾಯಿತು. ಇದು ಯಾವ ಗುಣಸ್ಥಾನ? ಆರನೇ ಗುಣಸ್ಥಾನ. ಪ್ರಮಾದ ಆಯಿತು, ನೋಡಿ ನಡೆಯುವಾಗ ಪ್ರಮಾದ ಆಯಿತು. ಇದು ಆರನೇ ಗುಣಸ್ಥಾನ. ಪ್ರಮಾದ ಆಗಲಿಲ್ಲ, ನಡೀತಾ ಇದ್ದಾರೆ. ಇದು ಏಳನೇ ಗುಣಸ್ಥಾನ. ಎಚ್ಚರಿಕೆ ಇರುವುದು ಏಳನೇ ಗುಣಸ್ಥಾನ. ಎಚ್ಚರಿಕೆಯಲ್ಲಿ ತಪ್ಪುವುದು ಆರನೇ ಗುಣಸ್ಥಾನ. ಆರನೇ ಏಳನೇ, ಆರನೇ ಏಳನೇ ನಡೆಯುವಾಗ ಆರನೇದು ಆಗಬಹುದು, ಏಳನೇದು ಆಗಬಹುದು. ಎಚ್ಚರಿಕೆ ತಪ್ಪಿತು ಆರನೇದು, ಎಚ್ಚರಿಕೆ ತಪ್ಪಲಿಲ್ಲ ಏಳನೇದು. ಆಹಾರ ಮಾಡುವಾಗಲೂ ಕೂಡ ಆಹಾರ ಇನ್ನೊಂದು ಗ್ರಾಸ ಬೇಕು, ಇದು ಆರನೇದು. ಶೋಧನೆ ಮಾಡುವಂತಹ ಕಾಲ ಏಳನೇದು. ಇದು ಏಷ್ಣಾ ಸಮಿತಿ. ಶೋಧಿಸುವುದು ಏಷ್ಣಾ ಸಮಿತಿ, ತಗೊಳ್ಳುವುದು ಆರನೇ ಗುಣಸ್ಥಾನ. ಪ್ರಮಾದ ಇದು, ಇಚ್ಛಾ. ಇಲ್ಲಿ ಇಚ್ಛಾ ಆಹಾರ ಸಂಜ್ಞೆ ಬಂತಲ್ಲ, ತಗೊಳ್ಳುವಾಗ ಆಹಾರ ಸಂಜ್ಞೆ, ಶೋಧಿಸುವಾಗ ಆಹಾರ ಸಂಜ್ಞೆ ಇಲ್ಲ. ಏಳನೇ ಗುಣಸ್ಥಾನ ಇದು. ಶೋಭಿಸ್ಥಾನ ಲಾಗುವಾಯ್ತು ನೋಡ್ರಿ. ಆಹಾರ ಸಂಜ್ಞೆ ಆರನೇ ಗುಣಸ್ಥಾನದವರಿಗೆ. ಯಾವ ತರ ಘಟಾಯಿಸೋದು ಅದನ್ನ? ಆಹಾರ ಶೋಧಿಸುವಾಗ ಏಳನೇದಿತ್ತು, ತಗೊಳ್ಳುವಾಗ ಆಹಾರ ಸಂಜ್ಞೆ ಆಗಂತು, ಆರನೇದಾಯ್ತು. ಮತ್ತೆ ಬೇಕು ಆರನೇ ಗುಣಸ್ಥಾನ. ತಗೊಂಡ ನಂತರ ಶೋಧಿಸುವುದು ಏಳನೇ ಗುಣಸ್ಥಾನ. ತಗೊಂಡು ಹಂಗ ಶೋಧಿಸ್ತಾ ಇದ್ರೆ ಒಂದು ಗಂಟೆ ಕಾಲ ಏಳನೇ ಗುಣಸ್ಥಾನ ಉಳಿಲಿ ಅಂತ. ಅದನ್ನ ತಿನ್ನೋದೇ ಇಲ್ಲ, ಶೋಧನೆ ಮಾಡೋದು. ಆದರೂ ತಿನ್ನದಿದ್ರು ಆರನೇ ಗುಣಸ್ಥಾನ ಆಗಬಹುದು ಶೋಧಿಸುವಾಗ. ಇರೋದಲ್ಲ, ಮನಸ್ಸು ಹೇಳೋದಲ್ಲ, ಎಷ್ಟು ಶೋಧಿಸ್ತೀನಿ ಅಂತ ತಿನ್ನಲ್ಲ. ಬಹಳ ಸೂಕ್ಷ್ಮ ಇದೆ. ಜೈನ ಧರ್ಮದಲ್ಲಿ ಈ ಗುಣಸ್ಥಾನಗಳ ವರ್ಣನೆಯನ್ನು ಮಾಡಿದಾರಲ್ಲ, ಬಹಳ ಸೂಕ್ಷ್ಮ ಇದೆ ಇದು. ಶೋಧನೆ ಮಾಡಿದ ನಂತರ ಶೋಧಿಸುವಾಗಲೂ ತೆಗೆದುಕೊಳ್ಳುವಂತಹ ಭಾವ ಬಂತು,